ಪಂಚಮಾನಂ ವಿಷ್ಣೋಃ ಪೂರ್ಣಂ ಬಲಂ ವೇದ, ವಿಷ್ಣು ಪರಿಪೂರ್ಣ ಬಲನಾಗಿದ್ದಾನೆ ಎಂಬುದನ್ನು ತಿಳ್ಕೊಂಡು, ಶಶಬ್ದೇನ ಆಕ್ರಿಯಮಾಣಂ ದೇಶದ ಕಾಲತೋ ಗುಣತಶ್ಚ ಆತತತ್ವ ಚಶಬ್ದಾತ್, ಶ ಶಬ್ದದಿಂದ ತಿಳಿಯಲ್ಪಡ್ತಕ್ಕಂತಹ ದೇಶತಃ ಕಾಲತಃ ಗುಣತಃ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಂಡು, ಚ ಶಬ್ದಾತ್ ಪ್ರಣೇತೃತ್ವ ರುಚಾಂ ಸಂಹಿತಾ ಮನು ತದರ್ಥತ್ವೇನ ವೇದ, ಪ್ರತಿಯೊಂದು ಸಂಹಿತೆಯ ಜೊತೆಗೆ ಅರ್ಥವನ್ನು ತಿಳ್ಕೊಂಡ್ರೆ, ನ ಕೇವಲಂ ರುಜೋ ಸಂಹಿತಂ ಮನು ಕಿಂತು ಅಕ್ಷರದ್ವಯ ಸಂಯೋಗ ರೂಪಯ ಸಂಹಿತಯ ಏತದೇವ ಸರ್ವತ್ರ ಉಚ್ಯತೆ ಇತಿ ವೇದ. ಮೂರ್ನಾಲ್ಕು ಅಕ್ಷರಗಳು, ದೊಡ್ಡ ದೊಡ್ಡ ವಾಕ್ಯಗಳು ಪದಗಳು ಅಲ್ಲ, ಎರಡು ಅಕ್ಷರ ಸೇರಿದರೆ ಸಾಕು. ಸ ಅದೇ ಸಂಹಿತ, ಸಹ ಸಬಲಾಂ ಸಂಹಿತಾಂ ಸಂಪೂರ್ಣ ಬಲಂ ವಿಷ್ಣು, ಈ ರೀತಿ ತಿಳ್ಕೊಂಡ್ರೆ ಅವನಿಗೆ ವಿಶೇಷವಾದಂತಹ ಸಾಧನೆಯಾಗತ್ತೆ ಅಂತ ಹೇಳಿದರು. ಸಪ್ರಾಣಾಂ ಸಂಹಿತಾಂ ಸರ್ವ ಪ್ರಣೇತೃತ್ವ ಶಕ್ತಿ ಆದಿಪದೇದ ಆತತತ್ವ ಪ್ರದ್ಯುಕ್ತಂ ವೇದ ಇತ್ಯರ್ಥ. ಸಪ್ರಾಣಾಂ ಸಂಹಿತಾಂ ಅಂತಿದೆ. ಸಪ್ರಾಣಾಂ ಅಂತ ಹೇಳಿದರೆ ಪ್ರಾಣದೇವರ ಸಮೇತವಾಗಿ, ಇನ್ನೊಂದು ಸರ್ವ ಪ್ರಣೇತೃತ್ವಾದಿ ಸರ್ವೇಂದ್ರಿಯ ಪ್ರೇರಕೇಣ, ಆ ರೀತಿಯಾಗಿ ತಿಳ್ಕೊಂಡು ವ್ಯಾಪ್ತಿಯನ್ನು ತಿಳ್ಕೊಂಡ್ರೆ ಮಾತ್ರ ಇಲ್ಲೋದ್ರಿಲ್ಲ, ಇಲ್ಲದ್ರೆ ಬರ ಫಲ ಇಲ್ಲ ಅಂತಲ್ಲ, ಭಾರಿ ಕಡಿಮೆ ಫಲ. ನಾನು ಅಥ ಇತ್ಯಾದೇಹೆ ವಿಸ್ತಿಷ್ಟಸ್ಯ ಕಥಂ ಸಂಹಿತಾತ್ವ, ಆಗ ಪ್ರಶ್ನೆ ಬಂತು. ಅಥ ಅಂತ ಹೇಳ್ಬೇಕಾದ್ರೆ ಸಂಹಿತೆ ಹೇಗಾಗುತ್ತೆ? ಅಲ್ಲೇನು ಆ ಹಾಗೆ ಇದೆ, ಥ ಹಾಗೆ ಇದೆ, ಬದಲಾವಣೆ ಹಾಗೆ ಇಲ್ಲ. ಗಂಗೋದಕ ಇತ್ಯಾದಿಗಳಲ್ಲಿ ಏನಾಗಿದೆ, ಗಂಗೋದಕ ಪಾದೋದಕ ಇತ್ಯಾದಿಗಳಲ್ಲಿ ಏನಾಗಿದೆ, ಅದು ದೀರ್ಘ ಆಗಿದೆ. ಪಾದ ಉದಕ ಪಾದೋದಕ ಹಾಗೆಲ್ಲ ಅರ್ಥದಲ್ಲಿ ಏನಾಗೇ ಇಲ್ಲ. ಆದ್ದರಿಂದ ನಾನು ಏತಯೋ ನಾನು ಅಥ ಏತಯೋಹೋ ಆ ವಿಶ್ಲಿಷ್ಟಸ್ಯ ಕಥಂ ಸಂಹಿತ, ವಿಶ್ಲಿಷ್ಟ ಅಂದ್ರೇನು, ಪ್ರತ್ಯೇಕವಾಗಿ ಉಳ್ಕೊಂಡಿದೆ ಎಂಬ ಸಂಹಿತೆ ಹೇಗಾಗುತ್ತೆ ಅಂದರೆ, ಏನ ವಿಷ್ಣು ರೀತಿ ವಿಷ್ಣು ನಾಮ ಸಂಹಿತ ವ್ಯಾಖ್ಯಾನತ್ವ ಸ್ಯಾದಿತ್ಯತ ಆಹಾಥೇತ್ಯಾದಿ ಕಾ ಅಣೀತಿ, ಆಗ ಹೇಗೆ ಸಂಹಿತೆ ಆಗತ್ತೆ ಅಂತ ಹೇಳ್ತಾರೆ, ಅದೂ ಸಂಹಿತೆ ಆಗತ್ತೆ ಅಂತ ಹೇಳಿದರು. ಪದವರ್ಣಯೋ ಪದಗತ ವರ್ಣಯೋ ಪೃಥಕ್ ಅಭಿವ್ಯಾಹ ವಿರಂಥ ಅಥ ಅಂತ ಹೇಳಿದಾಗ ಬದ್ದಲ್ ಅಥ ಅಂತೇನು ಹೇಳಿಲ್ಲ, ಅಥ ಅಂತ ಹೇಳಿರೋದ್ರಿಂದ ಅದು ಸಂಹಿತೆನೇ ಆಯಿತು ಅಂತ ಹೇಳಿ. ರಾಮ ಅಲ್ಲಿ ಬೇರೆ ಏನು ವ್ಯತ್ಯಾಸ ಆಗಿಲ್ಲ. ರಾಮ ರಾ ಅಂತ ಯಾವಾಗಲೊಂದು ಮಾ ಅಂದ್ರೆ ಏನಾಗುತ್ತೆ ಅರ್ಥ, ರಾಮ ಅಂದ್ರೇನೆ ಅರ್ಥ, ಅದು ಸಂಹಿತೆನೆ ಅಂತ ಹೇಳಿ ತಿಳಿಸಿದೆ. ತತಶ್ಚ ಕಿಂ ಇತ್ಯತಃ ತಸ್ಮಾದಿತಿ ತೇಯತೆ ವಯಂ ಅನುಸಂಹಿತಂ ರುಚೋ ಅಧೀಮಹೇ. ಈ ರೀತಿ ನಾವು ಪ್ರತಿ ಸಂಹಿತೆಯನ್ನು ಕೂಡ ಇದೇ ರೀತಿಯೇ ಅಧ್ಯಯನ ಮಾಡ್ತೇವೆ ಅಂತ ಹೇಳಿ ಜ್ಞಾನಿಗಳಾದವರೆಲ್ಲ ಹೇಳ್ತಾ ಇದ್ದಾರೆ. ಮುಂದೆ ವಿಷ್ಣು ನಾಮ್ನಿ ಷಕಾರವು ಏ ಷಕ ಷಣಕಾರಾವೇವ ಮುಖ್ಯವು, ವಿಷ್ಣು ನಾಮದಲ್ಲಿ ಷಕಾರ ನಕಾರಗಳೇ ಮುಖ್ಯ ಎಂಬುದನ್ನು ತಿಳಿಸ್ತಿದ್ದಾರೆ. ಯದ್ವಯಂ ಸಂಹಿತಾಯುಕ್ತತ್ವೇನ ರುಚ ಅಧೀಮಹೇ, ಅದು ಸಂಧಿ ಆಗಿಬಿಟ್ಟೇನಾಗಿದೆ, ನರ್ಚ ಸಂಹಿತಾಯುಕ್ತತ್ವೇ ನರ್ಚೋ ಅಧೀಮಹೆ ಅಂತಿದೆ, ಬಿಡಿಸಿದ್ರೆ ಅದರ ರುಚೋ ಅಧೀಮಹೇ ತೇನ ಅಸ್ಮಾಕಂ ನ ಶಬ್ದ ಶಬ್ದಾರ್ಥ ರೂಪೋ ವಿಷ್ಣು ಉಪಾತ್ತ. ಅದರಿಂದ ಸಂಹಿತಾಯುಕ್ತವಾಗಿ ರುಚಿಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ನಾ ಶಬ್ದದಿಂದ ಷಾ ಶಬ್ದ ಅರ್ಥ ನಾ ಶಬ್ದ ಮತ್ತು ಷಾ ಶಬ್ದ ಅರ್ಥರೂಪನಾದ ವಿಷ್ಣುವೇ ಪ್ರತಿ ಹಂತದಲ್ಲೂ ಗ್ರಾಹ್ಯನಾಗ್ತಾನೆ. ತದ್ ವ್ಯಾಖ್ಯಾನತ್ವ ಸರ್ವವಾಚಾಂ, ಎಲ್ಲ ಮಾತುಗಳು ವಿಷ್ಣು ನಾಮದ ವ್ಯಾಖ್ಯಾನವೇ ಆಗಿವೆ. ವೀತಿ ಉಪಸರ್ಗತ್ವ ಉಕಾರಸ್ಯ ಚ ತಾಚೀಲ್ಯಾರ್ಥತ್ವ, ಎರಡು ವಿ ಎಂಬುದೇನು ಹೇಳ್ತಾ ಇದೆ ಉಪಸರ್ಗ, ಉ ಎಂಬುದೇನು ಹೇಳ್ತಾ ಇದೆ ಅದು ಪ್ರತ್ಯಯ. ಅದು ವಿಷ್ಣು ವೀಸ ಉಪಸರ್ಗಕ್ಕೆ ಉಕಾರ, ವಿ ಎಂಬುದು ಉಪಸರ್ಗ, ಉಕಾರ ಎಂಬುದು ತಾಚೀಲ್ಯಾರ್ಥಕ, ತಾಚೀಲ್ಯ ಅಂದ್ರೆ ಸ್ವಭಾವ ಅಂತ ಎರಡು ಹೇಳ್ತಾ ಇದೆ. ಉಕ್ತಾರ್ಥ ವಿಶೇಷ ರೂಪತ್ವೇನ ಪ್ರಸಿದ್ಧತ್ವಾತ್ ನಾ ಪೃಥಕ್ ತಯೋಹೋ ವ್ಯಾಖ್ಯಾನ ಮಾತ್ರ ಕೃತ. ಈಗ ಸ್ಪಷ್ಟವಾಗಿ ಅವರ ಅರ್ಥ ಇರೋದ್ರಿಂದ ಪ್ರತ್ಯೇಕ ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ವಿ ಅನ್ನೋದಕ್ಕೆ ವಿಶಿಷ್ಟ ಅಂತ ಅರ್ಥ ಸುಪ್ರಸಿದ್ಧ, ಹೂ ಎಂಬುದಕ್ಕೆ ತಾಚೀಲ್ಯ ಅರ್ಥ ಸುಪ್ರಸಿದ್ಧ, ಅದಕ್ಕೆ ಎರಡಕ್ಕೆ ಮಾತ್ರ ವ್ಯತ್ಯ ಶಾಣ ಅವಕ್ಕೆ ಮಾತ್ರ ಹೇಳಿದ್ರು, ಉಡದ ಅರ್ಥ ಸುಪ್ರಸಿದ್ಧನೆ ಅಂತ ಹೇಳಿಬಿಟ್ಟು. ರುಚ ಇತಿ ಸರ್ವವಾಚ ಉಪಲಕ್ಷಣಂ, ಅತಃ ರುಚ ಋಗ್ವೇದವನ್ನು ಮಾತ್ರ ಓದಬೇಕು ಅಂತ ಅರ್ಥ ಅಲ್ಲ, ಯಾವುದನ್ನು ಓದಿದ್ರೂ ಹಾಗೆ ಓದಬೇಕು. ಉಪಲಕ್ಷಣ ಅಂತ ಹೇಳಿದ್ರು ಅದು ಉಪಲಕ್ಷಣ, ಅದು ಹೇಳಿದ ತಕ್ಷಣ ಕೈಕಾಲು ಹುಷಾರು ಅಂತ ಹೇಳಿದರೆ ದೇಹ ರಕ್ಷಣೆ ಮಾಡ್ಕೋಂತ ಅರ್ಥನೇ ಹೊರತು ಕೈಕಾಲು ಮಾತ್ರ ನೋಡ್ಕೋಂತ ಅರ್ಥ ಅಲ್ಲ. ಹೇಳಬೇಕಾದ ಪ್ರಸಂಗ ಬಂದಾಗ ಯಾವ ಪ್ರಸಂಗ ಇಲ್ಲಿ ಪ್ರಸಂಗದಲ್ಲಿ ಏನು ಒತ್ತು ಕೊಡಬೇಕು ಅಷ್ಟು ಕೊಟ್ಟಿರ್ತಾರೆ, ಉಳಿದೆಲ್ಲ ಅದು ಅಂಡರ್ಸ್ಟುಡ್ ಅಂತ. ಅದಕ್ಕೋಸ್ಕರ ರುಚ ಆಯಿತು ಸರ್ವವಾಚ ಉಪಲಕ್ಷಣ, ಯಾವುದೇ ಗೀತಾ ಓದಲಿ ವಿಷ್ಣು ಸಹಸ್ರನಾಮ ಓದಲಿ ಯಾವುದೇ ಪದ ಹೇಳಲಿ ಅದು ಸಂಧಾನ ಇರಲೇಬೇಕು. ಅತಃ ಸರ್ವ ವೇದಾದಿ ಶಬ್ದೋದಿತ ಸರ್ವಗುಣ ಪರಿಪೂರ್ಣೋ ಭಗವಾನ್ ನಾರಾಯಣ ಇತಿ ಸಿದ್ಧಂ. ಆದ್ದರಿಂದ ಸರ್ವ ವೇದಾದಿ ಶಬ್ದೋದಿತ ನೋಡಿ, ರುಕ್ ಅಂದ್ರೆ ರುಕ್ಕಲ್ಲ, ಯಜುರ್ವೇದ ಎಲ್ಲ ಸೇರಿತು, ವೇದ ಅಂದ್ರೆ ವೇದ ಅಲ್ಲ, ಸರ್ವ ವೇದಾದಿ ಶಬ್ದೋದಿತ, ವೇದ ಮೊದಲಾದ ಎಲ್ಲ ಶಬ್ದಗಳಿಂದ ಉದಿತನಾದವನು ಸರ್ವ ಗುಣ ಪರಿಪೂರ್ಣೋ ಭಗವಾನ್ ನಾರಾಯಣ ಇತಿ ಸಿದ್ಧಂ. ಈ ಭಗವನ್ ನಾರಾಯಣ ಅಂತ ಸಿದ್ಧವಾಯಿತು. ಅಲ್ಲಿಗೆ ಅದು ಭಾಷ್ಯ ಮುಗಿತು, ಉಳಿದು ಉಪಸಂಹಾರ ವಾಕ್ಯಗಳು ಅಷ್ಟೇ. ಉಪನಿಷತ್ತು ಮುಗಿತು, ಅದರ ಭಾಷ್ಯನೂ ಮುಗಿತು, ಉಳಿದೆಲ್ಲ ಉಪಸಂಹಾರ ಮಾಡ್ತಾ ಆಚಾರ್ಯರು ಮುಕ್ತಾಯ ಮಾಡ್ತಾ ಇದ್ದಾರೆ. ಅದನ್ನ ಮುಂದೆ ನೋಡೋಣ. ಈ ಟಿಪ್ಪಣಿ, ಅಥಾ ಯದ್ವಯಮಿತಿ ವಾಕ್ಯದ್ವಯಂ ಆಚಷ್ಟೇ ಯದ್ವಯಮಿತಿ ಸಂಹಿತಾಯುಕ್ತತ್ವೇನ ಸಂಹಿತಾನಾಮಕ ಭಗವದ್ವಾಚಕತ್ವೇನ ನಕಾರ ಷಕಾರಾರ್ಥರೂಪೋ ವಿಷ್ಣುರಿತಿ. ಸಂಹಿತಾಯುಕ್ತವಾದಾಗ ವಿಷ್ಣು ಶಬ್ದದ ಅರ್ಥ ಬರಬೇಕು. ಅನೇನ ತೇನ ವಿಷ್ಣು ಪದೋದಿತ ಅವಾಪ್ತೋ ಭಗವಾನ್ ಇತಿ ಪ್ರಮಾಣ ವಾಕ್ಯಂ ವಿವೃತಂ ಭವತಿ. ಅದರಿಂದ ವಿಷ್ಣು ಪದೋದಿತ ಅವಾಪ್ತೋ ಭಗವಾನ್, ಆಗ ವಿಷ್ಣು ಪದೋದಿತನಾದ ಭಗವಂತನ ನಾವು ಪಡೆದಿದ್ದೇವೆ ತಿಳಿದಿದ್ದೇವೆ ಅಂತ ಅರ್ಥ. ನಾನು ಒಂದು ಮಾತು ಕೇಳಿಸಿದ ಮೇಲೆ ನಮಗದು ಉಪಯೋಗ, ಮಾತಾಡ್ತಾನೆ ನಮ್ಮನ್ನು ಕೇಳಿಸೋದ್ರೆ ಉಪಯೋಗ ಇಲ್ಲ. ಅದೇ ರೀತಿಯೇ ಒಂದು ಪದ ಉಚ್ಚಾರಣೆ ಮಾಡಿದ ಮೇಲೆ ವಿಷ್ಣು ಶಬ್ದ ಅರ್ಥ ಆಗದೆ ಹೋದ್ರೆ ಪದ ಮೇಲೆ ರೀಚ್ ಆಗಿಲ್ಲ ಅಂತ ಅರ್ಥ. ನಾನು ಉಪನಿಷದಿ ವಿಕಾರ ವಿಕಾರ ಬುಕಾರಯೋ ಕುತೋ ನಾರ್ಥ ಉಕ್ತ ಇತ್ಯತಃ ವೀತಿ. ಉಪನಿಷತ್ತಿನೊಳಗೆ ಬರೀ ಶಾರಣಾಗಳೇ ಮಾತ್ರ ಅರ್ಥ ಹೇಳಿಬಿಟ್ರು, ವಿಕಾರಕ್ಕೆ ಉಕಾರಕ್ಕೆ ಅರ್ಥ ಯಾಕೆ ಹೇಳಲಿಲ್ಲ ಅಂದರೆ ಅವು ಪ್ರಸಿದ್ಧಾರ್ಥವಾಗಿರೋದು ಹೇಳಬೇಕಾದ ಕಾರಣ ಇಲ್ಲ ಅಂತ ಹೇಳಿ. ವಿಶೇಷಣ ರೂಪತ್ವೇನ ವಿಶೇಷಣ ನಿರೂಪಕತ್ವೇನ ಅಂತ ಅರ್ಥ. ವಿ ಅಂದರೆ ವಿಶೇಷಣ, ಉ ಅಂದರೆ ಪ್ರತ್ಯಯ, ಎರಡು ಸೇರಿ ಅರ್ಥ ಬಂತು. ನಾನು ತೇ ಯತ್ ವಯಂ ಅನುಸಂಹಿತಂ ರುಚೋ ಅಧೀಮಹೇ ಇತ್ಯಸ್ಯ ವೇದಾನ್ ಅನ್ಯಾನ್ ಪುರಾಣಂ ವಾ ಇತಿ ವಾ ಇತಿ ಪ್ರಮಾಣೇನ ಕಥಂ ವ್ಯಾಖ್ಯಾತಂ ಇತ್ಯತಃ ರುಚಿ. ರುಚಿ ಅಂತ ಅಲ್ಲಿದೆ, ವೇದಗಳನ್ನೋ ಪುರಾಣಗಳನ್ನೋ ಯಾವುದನ್ನು ಓದಬೇಕು ಅಂದರೆ ಎಲ್ಲ ಶಾಸ್ತ್ರನ ಹಾಗೆ ಓದಬೇಕು ಅಂತ ಅರ್ಥ. ಆರಣ್ಯಕ ದ್ವಯ ಮುಕ್ತಸ್ಯ ಅವಧಾರಣಾರ್ಥಂ ಆಚಾರ್ಯ ಆಚಾರ್ಯ ಇತಿ ದ್ವಿರುಕ್ತಿ. ಆರಣ್ಯಕ ದ್ವಯ ಮುಕ್ತಸ್ಯ, ಎರಡು ಆರಣ್ಯಕಗಳು ಹೇಳಿರತಕ್ಕಂಥ ವಿಚಾರಗಳೆಲ್ಲ ಅವಧಾರಣಾರ್ಥಂ ಅಫರ್ಮ್ ಮಾಡ್ತಾ ಇದ್ದಾರೆ, ಅಟೆಸ್ಟ್ ಮಾಡ್ತಾ ಇದ್ದಾರೆ, ಎರಡು ಸತ್ತು ಹೇಳಿದಾಗ ಅದು ಖಚಿತವಾಯಿತು ಅಂತ ಅರ್ಥ. ಇತಿ ದ್ವಿರುಕ್ತಿ ರೀತಿ ಅಭಿಪ್ರಾಯೇಣ ಫಲಿತಮಾಹ ಅತ ಇತಿ. ಗ್ರಂಥ ಮುಕ್ತಾಯಕ್ಕೆ ಹಾಗೆ ಹೇಳ್ತಾರೆ ಎಂಬುದು ಪ್ರಸಿದ್ಧಾರ್ಥ. ಜೊತೆಗೆ ಹೇಳಿದ್ದನ್ನೆಲ್ಲ ಕೂಡ ಅತಿ ಸ್ಪಷ್ಟವಾಗಿ ಪ್ರಾಮಾಣಿಕವಾದದ್ದು ಅಂಥೇಳಿ ಅಸಲ್ಟ್ ಮಾಡೋದಕ್ಕೋಸ್ಕರ ಕೂಡ ಒಂದು ವಾಕ್ಯವನ್ನು ಪುನರಾವರ್ತನೆ ಮಾಡ್ತಾರೆ ಅಂತ ಅರ್ಥ. ಪೂರ್ವಾರಣ್ಯಕ್ಕೆ ಪ್ರಥಮಾಧ್ಯಾಯ ಉಪಕ್ರಮೇ ಏಷ ಪಂಥ ಇತ್ಯತ್ರ ಸಕಲ ಗುಣಪೂರ್ಣತ್ವೇನ ಸರ್ವೋತ್ತಮತ್ವಾತ್ ನಾರಾಯಣಸ್ಯೈವ ಮುಮುಕ್ಷುಭಿ ಉಪಾಸ್ಯತ್ವಂ ಪ್ರತಿಜ್ಞಾಯ ಸಯೇವ ಸರ್ವೋತ್ಕೃಷ್ಟೋ ಅಷ್ಟಭಿ ಖಂಡೈ ಅಧ್ಯಾಯಶೇಷೇಣ ಪ್ರಪಂಚಿತಃ. ಪೂರ್ವಾರಣ್ಯಕ್ಕೆ ಪ್ರಥಮಾಧ್ಯಾಯ ಉಪಕ್ರಮೆ, ಹಿಂದಿನ ಅರಣ್ಯದಲ್ಲಿ ಅರಣ್ಯಕ ಭಾಗಗಳು, ಅದರ ಉಪನಿಷತ್ತಿನ ಭಾಗಗಳನ್ನು ಕೆಲವು ಕಡೆ ಕೆಲವು ರೀತಿ ಕರೀತಾ ಹೋಗ್ತಾರೆ. ಇಲ್ಲಿ ಪ್ರಕಟಕಗಳು ಅರಣ್ಯಕಗಳು ಹೀಗೆಲ್ಲ ಕರೆಯೋದು ಪದ್ಧತಿ. ಏಷ ಪಂಥಾಹ ಇತ್ಯತ್ರ ಸಕಲ ಗುಣಪೂರ್ಣತ್ವೇನ ಸರ್ವೋತ್ತಮತ್ವಾತ್ ನಾರಾಯಣಸ್ಯೈವ ಮುಮುಕ್ಷುಭಿ ಉಪಾಸ್ಯತ್ವಂ. ಮುಮುಕ್ಷುಗಳಾದವರು ಯಾರನ್ನು ಆರಾಧನೆ ಮಾಡಬೇಕು ಅಂತ ಕೇಳಿದರೆ ನಾರಾಯಣ ಆರಾಧನೆಯನ್ನೇ ಮಾಡಬೇಕು. ಯಾತಕ್ಕೆ ಏನು ಕೊಡಬೇಕು ನಮಗೆ ಬೇಕಾಗಿದೆ, ಈಗ ಮೋಕ್ಷ ಬೇಕಾಗಿದೆ. ಮೋಕ್ಷ ಏನದು ಆಚಾರ್ಯ ಎಲ್ಲ ತತ್ವಗಣದಲ್ಲಿ ಬಿಡಿಸಿ ಹೇಳಿದ್ದಾರೆ. ಮೋಕ್ಷ ಹೋಗಿ ಪರಮ ಸರ್ವ ಪುರುಷಾರ್ಥೋತ್ತಮ. ಮೋಕ್ಷ ಅಂಬೋದು ಏನದು, ಸರ್ವ ಪುರುಷಾರ್ಥಗಳು ಶ್ರೇಷ್ಠ, ಧರ್ಮ ಅರ್ಥ ಕಾಮ ಮೋಕ್ಷ, ಅದರ ನಾಲ್ಕರಲ್ಲಿ ಯಾವುದು ಸರ್ವಶ್ರೇಷ್ಠವಾದದ್ದು, ಮೋಕ್ಷ. ಸರ್ವಶ್ರೇಷ್ಠ ಪುರುಷಾರ್ಥ ಕೊಡಬೇಕಾದ್ರೆ ಏನಾಗಿರ್ಬೇಕು, ಅವನು ಸರ್ವಶ್ರೇಷ್ಠನೇ ಆಗಿರಬೇಕು. ಅದು ಸಿಂಪಲ್ ಲಾಜಿಕ್, ಗೊತ್ತಾಯ್ತಾ. ಸರ್ವಶ್ರೇಷ್ಠವಾದ ಪುರುಷಾರ್ಥ ಕೊಡಬೇಕಾದ್ರೆ ಸರ್ವೋತ್ತಮನೇ ಆಗಿರಬೇಕು. ಅದೆಲ್ಲ ವಿಷ್ಣುದತ್ತ ವಿಸ್ತಾರವಾಗಿ ತಿಳಿಸಿದ್ದಾರೆ, ಒನ್ ಬೈ ಒನ್ ಹೇಳಿದ್ದಾರೆ. ಅದನ್ನು ಮೋಕ್ಷ ಆಗಿ ಸರ್ವ ಪುರುಷಾರ್ಥ ಅದು ಮೊದಲು ಹೇಳ್ತಾರೆ. ಆಮೇಲೆ ಅನಿತ್ಯತ್ವ ಸದುಕತ್ವ ತಧರ್ಮಾದ್ಯ ಪರಂ ಸುಖಂ. ಉಳಿದು ಎಲ್ಲ ಸುಖಗಳು ಅನಿತ್ಯವಾದ್ದರಿಂದ ಮತ್ತು ದುಃಖದ ಸಂಪರ್ಕ ಪಡೆದಿರೋದ್ರಿಂದ ಅವ್ಯಾವುದು ಅಲ್ಟಿಮೇಟ್ ಅಲ್ಲ. ಸೊ ಮೋಕ್ಷ ಮಾತ್ರ ಏನಾಗಿದೆ, ಪೂರ್ಣತ್ವ ಇದೆ, ನಿತ್ಯತ್ವ ಇದೆ. ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತ ಮಿತಿ ಒಂದು ಬಾಲವೇ ಶ್ರುತಿ, ಇನ್ನೊಂದು ಮಹಾಭಾರತ. ಎರಡು ವಾಕ್ಯ ಕೋಟ್ ಮಾಡಿದ್ದಾರೆ ಅಲ್ಲಿ. ನೆನಪಿಟ್ಟುಕೊಂಡ್ರೆ ಮೋಕ್ಷ ಸರ್ವ ಪುರುಷಾರ್ಥದಲ್ಲೂ ಸರ್ವಶ್ರೇಷ್ಠವಾದ್ದರಿಂದ ಅದನ್ನು ಯಾರೋ ಕೊಡಲಿಕ್ಕಾಗೋದಿಲ್ಲ. ಯಾರು ಕೊಡಬೇಕು ಅದನ್ನು, ಸರ್ವಶ್ರೇಷ್ಠನೇ ಕೊಡಬೇಕು. ಬಹಳ ಇಂಪಾರ್ಟೆಂಟ್. ವೆಂಕಟೇಶ್ ಕಲ್ಲಿ ಆಡೋದಲ್ಲ ಹಾಗೆ, ಯಾರು ಅರ್ಪಣೆ ಮಾಡ್ತೀರಿ ಸರ್ವಶ್ರೇಷ್ಠನ ಅರ್ಪಣೆ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿ ಸರ್ವಶ್ರೇಷ್ಠ ಯಾರು ಅಂತ ಕನ್ಫರ್ಮ್ ಮಾಡಿಕೊಡು. ಇದೇ ರೀತಿ ಇವತ್ತು ರುದ್ರದೇವರು ಅದಕ್ಕೆ ಘಂಟಾಕರ್ಣ ಕಣ್ಣರಿಗೆ ಏನು ಹೇಳಿದರು, ಮೋಕ್ಷ ಕೊಡ್ರಿ ಅಂದರೆ ನಾವು ಮೋಕ್ಷ ಕೊಡೋ ದೇವರಲ್ಲ ಅಂತ ಹೇಳಿಬಿಟ್ರು. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ಸರಿಯಾಗಿ ವಿಷ್ಣು ಸರ್ವೋತ್ತಮ ಅಥವಾ ಯಾಕೆ ಬೇಕು ಅನ್ನೋದನ್ನು ತಿಳಿಸ್ತಾರೆ. ನಮ್ಮ ಆಧುನಿಕರಿಗೆ ಏನಾಗಿದೆ, ಯಾರು ಸರ್ವೋತ್ತಮರ ಏನಂತೆ, ನಿಮ್ಮ ಫಲ ಸಿಕ್ಕರೆ ಸಾಕಷ್ಟು, ಯಾವ ಗುಡಿಗೆ ಹೋದ್ರೂ ತೀರ್ಥದ ಹೊಂಡ ಬಾರ್ಬೇಕು ಬಂದ ಅಷ್ಟೇ. ಹಿಂದಿಲ್ಲ ಮುಂದಿಲ್ಲ, ಯಾರು ಅಂತ ಯೋಚನೆ ಕೂಡ ಮಾಡೋದಿಲ್ಲ. ಯಾವುದೋ ಗೋಪುರ ಕಟ್ಟರೆ ಕೈ ಬಂದು ಬಿಡ್ತಾನೆ ಆಗ, ಅದು ಸರಿಯಲ್ಲ. ಏನು ಮಾಡ್ಕೋಬೇಕು? ನಿಶ್ಚಯ ಮಾಡ್ಕೋಬೇಕು. ಒಂದು ಮಾತಿದೆ ಟೀಕಾರ ಹೇಳಿದ್ದಾರೆ, ನಾ ಅರಿದ ಅನಿರ್ಧಾರಿತ ಸ್ವರೂಪಸ್ಯ ಪ್ರಣಾಮೋ ಯುಕ್ತ. ಯಾರ ಸ್ವರೂಪ ನಿಶ್ಚಿತವಾಗಿಲ್ಲ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಬೇಕಾಗಿಲ್ಲ. ಈಗ ಯಾರು ಯಾರು ಯೋಗ್ಯರೋ ಇವರು ಯಾರಿಗೆ ಗೊತ್ತಿ ಮತ್ತೆ ಯಾರು ಇವರು ಯಾರು ಅಂತ ಸ್ವರೂಪ ಜ್ಞಾನ ಆಗಬೇಕು. ಆ ಸ್ವರೂಪ ಜ್ಞಾನ ಆದಮೇಲೆ ಪೂಜ್ಯತ್ವ ಬುದ್ಧಿ ಬಂದಾಗ ಏನು ಮಾಡ್ತಾರಲ್ಲಿ ವಂದನಾದಿಗಳನ್ನು ಮಾಡ್ತಾರೆ. ಅದೇ ರೀತಿನೇ ಸಕಲ ಗುಣಪೂರ್ಣತ್ವೇನ, ಸಕಲ ಗುಣಪೂರ್ಣತ್ವೇನ ಸರ್ವೋತ್ತಮತ್ವಾತ್ ನಾರಾಯಣಶ್ಚೈವ ಮುಮುಕ್ಷುಭಿ ಉಪಾಸ್ಯತ್ವಂ ಪ್ರತಿಜ್ಞಾಯ. ಮುಮುಕ್ಷುಗಳ ಆರಾಧನೆ ಮುಡಿದವರು ಯಾತಕ್ಕೆ ಮಾಡೋದಿಲ್ಲ, ಕೆಲವರು ಮೋಕ್ಷ ಬೇಕಿಲ್ಲಾದ್ರೆ ಆರಾಧನೆ ಮಾಡೋದಿಲ್ಲ ಅಷ್ಟೇ. ಅವರಿಗೆ ಮೋಕ್ಷ ಇಲ್ಲಾದ್ರೆ ಯಾವಾಗ ಸುತ್ತನೇ ಇರಬೇಕು, ಉದ್ಧಾರದ ಪ್ರಶ್ನೆನೇ ಇಲ್ಲ. ಪ್ರಪಂಚಿತ ಪರಿಷ್ಠಿತ ಪಾಸ್ ಆಗಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ಕೇ ಓದಬೇಕು. ಟೆಕ್ಸ್ಟ್ ಬುಕ್ ಐದಾರು ಇಟ್ಟಿದ್ರೆ ಓದಿದ್ರೆ ಸಾಕು, ನೂರಾರು ಬೇರೆ ಪುಸ್ತಕ ಓದಿದ್ರು ಪಾಸ್ ಆಗೋದಿಲ್ಲ. ಯಾಕೆ ಇಷ್ಟೊಂದು ಓದಿದ್ದೀನಿ ಅಂತ ಹೇಳಿದ್ರೆ ಯಾವ್ದು ಓದಿಲ್ಲ ಅವನು? ಓದಬೇಕಾದ್ದೇ ಓದಿಲ್ಲ. ಅದೇ ರೀತಿನೇ ಇವತ್ತು ಐದಾರು ಮುಖ್ಯ ಅಲ್ಲ, ಓದಲೇಬೇಕಾದ್ದು ಮುಖ್ಯ. ನೂರಾರು ಮುಖ್ಯ ಅಲ್ಲ, ಓದಬಾರ್ದಾಗಿದ್ದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ತಿಳ್ಕೊಳ್ಬೇಕಾದ ವ್ಯಕ್ತಿ ಅಸಾತೋ ಬ್ರಹ್ಮ ಜಿಜ್ಞಾಸ. ಪ್ರತಿ ಸ್ಟೇಜಲ್ಲೂ ಯಾವುದು ಗಮನ ಕೊಡಬೇಕು? ಬ್ರಹ್ಮ ಜಿಜ್ಞಾಸ. ಇದರ್ಥ ದೇವಸ್ಥಾನಕ್ಕೆ ಹೋದಾಗ ಏನೇ ಮಾಡ್ತಿದ್ರು ಕೂಡ ಸೆಲ್ಲಿ ಗುರಿ ದೇವಸ್ಥಾನ ಯಾವುದು, ದೇವರು ಯಾವುದು, ಆ ಕಡೆ ಗಮನ ಇಟ್ಟಿರ್ತಾರೆ. ಆ ದೃಷ್ಟಿ ಹೇಗಿರಬೇಕು ಜೀವನದಲ್ಲಿ, ಆ ರೀತಿಯಾಗಿ ಖಚಿತವಾದಂಥ ಒಂದು ನಿರ್ಧಾರ ಮಾಡಿಕೊಂಡಿರಬೇಕು. ಹೇತುಭೂತಂ ಗುಣಪೂರ್ಣತ್ವಂ ಸಮನ್ವಯ ಮುಖೇನ ದ್ವಿತೀಯಾಧ್ಯಾಯೇ ಪ್ರಾಣರುಚ ಇತ್ತೇವ. ದ್ವಿತೀಯಾಧ್ಯಾಯ ಅಂದರೆ ಇದ್ರ ದ್ವಿತೀಯಾಧ್ಯಾಯ. ಬ್ರಹ್ಮಸೂತ್ರದಲ್ಲಿ ಯಾವ ಅಧ್ಯಾಯ ಆಗುತ್ತೆ ಸಮನ್ವಯಕ್ಕೆ? ಬ್ರಹ್ಮಸೂತ್ರಗಳಲ್ಲಿ ಯಾವ ಅಧ್ಯಾಯ? ಮೊದಲನೇ ಅಧ್ಯಾಯನೇ ಸಮನ್ವಯ ಅಧ್ಯಾಯ, ಗೊತ್ತಾಯ್ತಾ? ಸಾಮಾನ್ಯ ಎರಡನೇ ಅಧ್ಯಾಯ ಯಾವುದು? ಅವಿರೋಧ ಅಧ್ಯಾಯ. ಅದಕ್ಕೆ ಇಲ್ಲಿ ಇಲ್ಲಿ ದ್ವಿತೀಯ ಅಧ್ಯಾಯ ಇದು ಈ ಉಪನಿಷತ್ತಿನಲ್ಲಿ ಎರಡನೇ ಅಧ್ಯಾಯದೊಳಗೆ ಸಮನ್ವಯವನ್ನು ಎಲ್ಲಾ ಗುಣಗಳು ದೇವರಲ್ಲಿವೆ ಸಮನ್ವಯ ಮಾಡಲೇ ಕೊಟ್ಟರು. ದ್ವಿತೀಯ ಅಧ್ಯಾಯೇ ಪ್ರಾಣರುಚಿ ಆಯಿತೇವ ವಿದ್ಯಾದಿತ್ಯಂತೇನ ಉಕ್ತ್ವಾ ತತ್ರೈವ ಆಖ್ಯಾಯಿಕ ವಿಶ್ವಾಮಿತ್ರಮಿತ್ಯಾದಿನ ಅಧ್ಯಾಯ ಶೇಷೇಣ ಉಕ್ತ. ಅದಕ್ಕೊಂದು ಆಖ್ಯಾಯಿಕ ಅಂದರೆ ಇತಿಹಾಸವನ್ನು ಹೇಳಿದರು. ವಿಶ್ವಾಮಿತ್ರರು ಬೃಹತಿ ಶಾಸ್ತ್ರ ಎಲ್ಲ ಬಂದೋಯ್ತು. ಬೃಹತಿ ಶಾಸ್ತ್ರದಿಂದ ವಿಶ್ವಾಮಿತ್ರ ಆರಾಧನೆ ಮಾಡಿದರು. ಭಾರಿ ಪ್ರಿಯ ಅದು, ಅದು ವೇದಗಳಲ್ಲಿ ಶ್ರೇಷ್ಠ. ಅದರಿಂದ ವಿಷ್ಣು ಪ್ರತಿಪಾದ್ಯ ಎಲ್ಲ ತಿಳಿಸಿದರು. ಅದನ್ನು ಗಟ್ಟಿ ಮಾಡೋಕ್ಕೋಸ್ಕರ ತೃತೀಯಾಧ್ಯಾಯೇ ಚ ಮೂರನೇ ಅಧ್ಯಾಯದಲ್ಲಿ ಯೋ ಹವಾ ಆತ್ಮಾನಮಿತ್ಯಾದಿನ ಪೂರ್ವ ಅಧ್ಯಾಯೋಕ್ತ ಬೃಹತಿ ಸಹಸ್ರ ಪ್ರತಿಪಾದ್ಯತ್ವಂ ಅತಏವ ತದ್ವ್ಯಾಖ್ಯಾನ ರೂಪ ಸರ್ವಶಬ್ದವಾಚ್ಯತ್ವಂ ಪ್ರಪಂಚಿತಂ. ಮೂರನೇ ಅಧ್ಯಾಯದಲ್ಲಿ ಯೋ ಹವ ಆತ್ಮಾನಂ ಅಂತ ಉಪಾಸನೆ ಕ್ರಮ ಹೇಳಿಬಿಟ್ಟು ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿರತಕ್ಕಂತಹ ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯತ್ವವನ್ನು ವಿಷ್ಣುವಿಗೆ ಹೇಳಿಬಿಟ್ಟು ತದ್ವ್ಯಾಖ್ಯಾನ ರೂಪ ಸರ್ವಶಬ್ದವಾಚ್ಯತ್ವಂ ಪ್ರಪಂಚಿತ. ಎಲ್ಲಗಳು ಬೃಹತಿ ಸಹಸ್ರದ ವ್ಯಾಖ್ಯಾನ. ಬೃಹತಿ ಶಾಸ್ತ್ರಕ್ಕೆ ಅರ್ಥ ನಾರಾಯಣ, ತೀರ್ಮ ಉಳಿದ ಅರ್ಥ ಏನಾಗಿರಬೇಕು? ನಾರಾಯಣನೇ ಆಗಿರಬೇಕು. ಅರ್ಥ ಆಯ್ತಾ? ಬೃಹತಿ ಸಹಸ್ರ ಇವತ್ತು ಮನೆ ಇವ್ರದ್ದು ಅಂತ ಗೊತ್ತಾದ್ಮೇಲೆ ರೂಮ್ ಯಾರ್ದಾಗಬೇಕು? ಮನೆ ಒಟ್ಟು ಮನೆ ಅವನದಾದ ಮೇಲೆ ರೂಮ್ಗಳು ಯಾರ್ದಾಗಬೇಕು ಅವನ್ನೇ ಪ್ರತಿಯೊಂದು ಇವನ ಇವನ ಅಂತ ಕೇಳಿ ಹೌದು ಹೌದು ಅಂತ ಹೇಳೋದು. ಅದೇ ರೀತಿನೇ ಸರ್ವ ಯಾವಾಗ ಪರಮಾತ್ಮ ಬೃಹತಿ ಶಾಸ್ತ್ರ ವಾಚ್ಯನಾಗ್ತಾನೋ ಉಳಿದೆಲ್ಲವೂ ಬೃಹತಿ ಶಾಸ್ತ್ರದ ಅರ್ಥ. ಆದ್ದರಿಂದ ಬೃಹತಿ ಶಾಸ್ತ್ರ ಶಬ್ದ ವಾಚ್ಯನಾದ ನಾರಾಯಣನೇ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಗೊತ್ತಾಯಿತು. ಇವೆಲ್ಲ ಇಷ್ಟೆಲ್ಲ ಯಾಕೆ ಸೀರಿಯಸ್ ಆಗಿ ಓದ್ಬೇಕು ಶಾಸ್ತ್ರ ಅಂದರೆ, ಇದೆಲ್ಲ ತತ್ವರ್ಣಿ ಟೀಕಾ ಟೀಕಾರ ಹೇಳ್ತಾರೆ. ಎಷ್ಟೋ ವಿಷಯ ನಾವು ಭಾರಿ ಗಟ್ಟಿ ಮಾಡ್ಕೊಳ್ಳೋಕ್ಕೇನು ಹೋಗೋದಿಲ್ಲ, ಸ್ವಲ್ಪ ಡೌಟ್ಫುಲ್ ಆಗಿ ಕೆಲಸ ಮಾಡಿ ಮುಗಿಸ್ಬಿಡ್ತೇವೆ. ಸೊ ಶಾಸ್ತ್ರದಲ್ಲಿ ಹಾಗೆ ಇದ್ರೆ ಸಾಕಲ್ಲ, ಇಷ್ಟುವೇ ಸರ್ವೋತ್ತಮ ಅಂತ ಇಷ್ಟೆಲ್ಲ ಯಾಕೆ ಗಟ್ಟಿ ಮಾಡ್ಕೋಬೇಕು ಅಂದರೆ, ಇದು ಅತ್ಯಂತ ವಿಚಾರ ಅಲ್ಲ. ಒಮ್ಮೆ ತಪ್ಪಿದರೆ ಒನ್ಸ್ ಫಾರ್ ಆಲ್ ಹೋಗಿಬಿಡುತ್ತೆ. ಎರಡನೇದು, ಇದು ಅತ್ಯಂತ ಮುಖ್ಯವಾಗಿ ನಮ್ಮ ಜೀವನದ ಪರಮುಖ್ಯವಾದ ಗುರಿ. ಇದು ಇದರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಕೇಳಿದರೆ ನಮ್ಮ ಗುರಿನೇ ದಾರಿ ತಪ್ಪಿ ಹೋಗಿಬಿಡುತ್ತೆ. ಅಂತ ಹೊತ್ತಿನಲ್ಲಿ ಏನು ಮಾಡ್ತಾನಾಗ, ನೂರಾರು ಬಸ್ ಇರುತ್ತೆ, ಒಂದು ಬಸ್ ಮಿಸ್ ಆಗಿ ಇನ್ನೊಂದು ಬಸ್ ಕಾಯ್ತಾ ಇರ್ತಾನೆ. ಒಂದೇ ಬಸ್ ಅಂದ್ರೆ ಏನು ಮಾಡ್ತಾನಾಗ, ಎಲ್ಲ ರೀತಿ ಉಪಾಯ ಮಾಡ್ಕೊತಾನೆ. ಎಲ್ಲದೂ ಅದು ಸೇರಿ ಮತ್ತೆ ಇಲ್ಲೇ ಇಲ್ಲ, ಆಮೇಲೆ ನಾಳಿನವರೆಗೂ ಇಲ್ಲ, ಕೆಲವು ಸರ್ ವೀಕ್ಲಿ ಬಸ್ ಹೋಗ್ತಾ ಟ್ರೈನ್ ಇರುತ್ತೆ, ನೆಕ್ಸ್ಟ್ ಒಂದು ವೀಕ್ವರೆಗೂ ಹೋಗೋಂಗಿಲ್ಲ. ಮತ್ತೆ ಮೋಕ್ಷಕ್ಕೆ ಪಾತ್ಯ ಕೊಟ್ಟಬೇಕು, ಎಷ್ಟು ಜನ್ಮ ಬೇಕೋ ಲೆಕ್ಕನೇ ಇಲ್ಲ. ಅದರಿಂದಾಗಿನೆ ಗಟ್ಟಿ ಮಾಡಿಕೊಂಡೇ ಕೆಲಸ ಮಾಡಬೇಕು. ಇವತ್ತು ಲೋಕದೊಳಗೆ ಟಿ ವಿ ತೊಗೋಬೇಕಾದ್ರೆ 20 ಕೇಳ್ತಾನೆ, ಎಲ್ಲದಕ್ಕೂ ಕೇಳ್ತಾನೆ. ದೇವ್ರ ವಿಷಯ ಬಂದಾಗ ಕಣ್ಣು ಮುಚ್ಕೊಂಡು ಮಾತಾಡ್ಬಿಡ್ತಾನೆ, ಗೊತ್ತಾಯ್ತಾ? ದೇವ್ರ ವಿಷಯ ಬಂದಾಗ ಗಟ್ಟಿ, ಯಾಕೆ ಅತಿ ಮುಖ್ಯವಾದದ್ದು, ಅತಿ ಮುಖ್ಯವಾದದ್ದು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು. ಅತ್ಯಂತ ಅಮುಖ್ಯದ ಬಗ್ಗೆ ಏನು ಮಾಡೋದು, ತಿಳ್ಕೊಂಡಿದ್ದೆ ತಿಳ್ಕೊಂಡಿದ್ದೆವು, ಏನು ಪ್ರಯೋಜನ ಅದರಿಂದ? ಧಾನ್ಯ ಎಷ್ಟು ಬಿಡೋದು, ಹೊಟ್ಟಿನ ಕುಟ್ಟು ತೌಡು ಕುಟ್ಟೋ ಕೆಲಸ ಅಂತಾರಲ್ಲ ಹಾಗೆ, ಪಿಷ್ಟ ಪೇಷ ಹಿಟ್ಟು ರೂಪ ಕೆಲಸ ಇದೆ, ವೇಸ್ಟ್ ಅದು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಕಾಕಸ್ಯ ಕತಿವಾದಂತ ಕಾಗೆ ಎಷ್ಟು ಹಲ್ಲಿವೆ, ಡಿಸ್ಕಸ್ ಮಾಡಿದ್ದು ಮಾಡಿದ್ದು ಮಾಡಿದ್ದು, ಅದು 10 20 ಇಲ್ಲದೆ ಹೋದಷ್ಟು ನಮಗೇನು ಲಾಭ ಇಲ್ಲ ಅದರಿಂದ. ಆಮೇಲೆ ಇವ್ನು ಹೇಳ್ತಾರೆ ಕಾವಾರ್ತ ಚೋಳಮಂಡಲೆ, ಚೋಳಮಂಡಲ ಅಂದರೆ XYZ ಊರು ಅಂತ ಅರ್ಥ, ಅನ್ನೋನ್ ಕಂಟ್ರಿ. ಅದ್ರಲ್ಲಿ ಏನಾಯ್ತು, ಏನಾದ್ರೆ ಏನಂತ ಬಿಟ್ರೆ ಏನಂತ ನಮಗೆ ಇವತ್ತು ಯಾವುದೋ ಪ್ರೆಸಿಡೆಂಟ್ ಯಾವುದೋ ದೇಶ ಏನೇ ಮಾಡೋದಿಲ್ಲ, ನಮ್ಮಲ್ಲಿ ಚೇಂಜ್ ಆಗಿ ಯೋಚನೆ ಮಾಡ್ತೇವೆ ನಾವು. ಮತ್ತೆ ಅದು ನಮಗೆ ಇರಲೆವೆಂಟ್ ಅದು. ಇವತ್ತು ಉಳಿದೆಲ್ಲ ಇರಲೆವೆಂಟ್. ಯಾವ್ದು ರೆಲೆವೆಂಟ್? ನಮಗೆ ಮೋಕ್ಷ ಕೊಡೋ ದೇವರೊಂದೇ ರೆಲೆವೆಂಟ್. ನಮಗೆ ಮೋಕ್ಷ ಬೇಕಾಯ್ತು, ಕೊಡೋದು ದೇವ್ ನಾರಾಯಣ. ಆದ್ರಿಂದ ಅದನ್ನು ಗಟ್ಟಿಯಾಗಿ ತಿಳ್ಕೊಳ್ಳೋದೇ ಶಾಸ್ತ್ರಾರ್ಥ. ಅದು ಎಷ್ಟು ಸರ್ತಿ ಕೇಳಿದ್ರು ಕೂಡ ಯಾಕೆ ಆಗಬೇಕು? ಯಾರೋ ಹೇಳಿದ ತಕ್ಷಣ ಡೌಟ್ ಬಂದ್ಬಿಡೋದು. ಡೌಟ್ ಬರಬೇಕ ಏನು ಮಾಡಬೇಕಾಗ? ಡೌಟ್ ಬರಲಾರ್ದಷ್ಟು ಚೆನ್ನಾಗಿ ಕೇಳಿರ್ಬೇಕು. ಯಾರೇನು ಅವ್ರು ತಪ್ಪು ಹೇಳ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ. ಅದಕ್ಕೆ ಹರಿಕಥೆ ಏನೇ ಕೇಳೋ, ಕೇಳಿದ್ದೇ ಕೇಳೋ. ಆವೃತ್ತಿ ಅಸಕೃದ ಉಪದೇಶ ತುಂಬ ಸರ್ತಿ ಗಟ್ಟಿ ಮಾಡ್ಕೋಬೇಕು. ಕಾರಣತ್ವೋಕ್ತ್ಯ ಸಮನ್ವಯ ಉಕ್ತ ಇಷ್ಟೆಲ್ಲ ಚತುರ್ಥೇವ ಆತ್ಮಾವ ಇದಮೇಕತು ಏವ ಅಗ್ರೆ ಆಸೀತ್ ಇತ್ಯಾದಿ ಇಷ್ಟು ಸರ್ವೋತ್ತಮತ್ವನೆ ನಾಲ್ಕನೇ ಅಧ್ಯಾಯದಲ್ಲಿ ಮತ್ತೆ ಅದನ್ನು ಇದಿಷ್ಟು ಸಮಪ್ ಮಾಡ್ತಾ ಇದ್ದಾರೆ. ಈಗ ಪಂಚಮೇ ಪುರುಷೋ ಹವ ಇತ್ಯಾದಿನ ಅವಾಂತರ ಸೃಷ್ಟಿಪರಾಣಾಂ ಪುರುಷ ಸ್ತ್ರ್ಯಾದಿ ಶಬ್ದಾನಾಂ ಸಮನ್ವಯ ಉಕ್ತ. ಐದನೇ ಅಧ್ಯಾಯದಲ್ಲಿ ಪುರುಷ ಅಂದರೆ ನಾರಾಯಣ, ಅವನೇ ಪುರುಷರೂಪ ಸ್ತ್ರೀರೂಪ ಎರಡೂ ಇದೆ ಇತ್ಯಾದಿಯಾಗಿ ಸರ್ವ ಸೃಷ್ಟಿಕರ್ತ ಅಂತ ಹೇಳಿದಾಗ ಅದನ್ನು ಕೂಡಿಸ್ಬೇಕಲ್ಲ. ಒಂದು ಕಡೆ ದೇವರ ಸೃಷ್ಟಿ ಇಲ್ಲ ಅಂದ್ರೆ ಅವನು ಸೃಷ್ಟಿಕರ್ತೃತ್ವ ಯಾಕೆ ಬರುತ್ತೆ? ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಷಷ್ಠೇ ಚ ಆರನೇ ಅಧ್ಯಾಯದಲ್ಲಿ ಕೋಯಮಾತ್ಮ ಇತ್ಯಾದಿನ ಗುಣವಿಶೇಷ ಲಾಭಾಯ ಯತ್ ಏತತ್ ಹೃದಯಂ ಮನಃ ಇತ್ಯಾದಿನ ಸಮನ್ವಯ ಭುಕ್ತ. ಅದರೊಳಗೆ ಮತ್ತೆ ಸೃಷ್ಟ್ಯಾದಿಗಳನ್ನು ಅನ್ಯರು ಮಾಡ್ತಾರೆ ಅಂತಕ್ಕಂಥ ವಾಕ್ಯಗಳು ಎಲ್ಲರೂ ಕಂಡು ಬಂದಿದ್ರೆ ಅವುಗಳ ಮುಖ್ಯಾರ್ಥ ವಿಷ್ಣುವೇ ಮಾಡ್ತಾನೆ ಅಂತ ತಾತ್ಪರ್ಯ ಅಂತ ಹೇಳಿ ಅದನ್ನು ಗಟ್ಟಿ ಮಾಡಿದರು. ಸಪ್ತಮೇ ಏಳನೇ ಅಧ್ಯಾಯದಲ್ಲಿ ವಾಂಗ್ಮೇ ಮನಸಿ ಇತ್ಯಾದಿನ ಸ್ಪಷ್ಟಂ ಸರ್ವವಾಚಿ ಸರ್ವವಾಗ್ವಿಷಯತ್ವ ಮುಕ್ತಂ ವಾಗ್ಮೇ ಮನಸಿ ಪ್ರತಿಷ್ಠಿತಂ ಅಂತ ಹೇಳ್ತಾ ಸ್ಪಷ್ಟಂ ಸರ್ವವಾಗ್ವಿಷಯತ್ವ ಮುಕ್ತಂ ಸರ್ವವಾಕ್ಯಗಳು ಕೂಡ ಭಗವದ್ವಾಚಕ ಅದನ್ನು ಹೇಳಿದರು. ದ್ವಿತೀಯೇ ಚಾರಣ್ಯಕ್ಕೆ ಅದಿಷ್ಟು ಮೊದಲನೇ ಅರಣ್ಯಕ ಮುಗಿತು. ಇದರ ಒಟ್ಟು ಎರಡನೇ ಅರಣ್ಯಕದಲ್ಲಿ ಸರ್ವವಾಗ್ವ್ಯವಹ ವ್ಯಾಖ್ಯೇಯ ವಿಷ್ಣು ನಾಮ ಸಂಹಿತ ಪ್ರತಿಪಾದ್ಯತ್ವೇನ ಪ್ರತಿಪಾದ್ಯತ್ವ ಮುಕ್ತ ಸರ್ವಶಬ್ದ ಸಮನ್ವಯ ಏವ ಅಧ್ಯಾಯದ್ವಯೇನ ಮುಕ್ತ. ಈ ಅರಣ್ಯಕದೊಳಗೆ ಸರ್ವವಾಕ್ ಪರಮಾತ್ಮ ಸರ್ವವಾಕ್ಯದಿಂದ ಪ್ರತಿಪಾದ್ಯ ಎಂಬುದನ್ನು ಇನ್ನೊಂದು ಕ್ರಮದಲ್ಲಿ ಹೇಳಿದರು. ವಿಷ್ಣು ಅಂತ ಪದ ಇಟ್ಟುಕೊಂಡ್ಬಿಟ್ಟು ವಿಷ್ಣು ಶಬ್ದಕ್ಕೆ ಏನರ್ಥ ಅಂಥೇಳಿ ಸಕಲ ಶಾಸ್ತ್ರಕ್ಕೂ ಅದೇ ಅರ್ಥ ಅಂಥೇಳಿ ಎಲ್ಲ ನಾಮಗಳು ವಿಷ್ಣು ನಾಮಕ್ಕೆ ನಡೆಯೋದಾಗುತ್ತೆ ಅಂತ ಹೇಳಿ ಇನ್ನೊಂದು ರೀತಿಯಲ್ಲಿ ಹೇಳಿದರು. ಮತ್ತೆ ಅನೇಕ ರೀತಿಯಲ್ಲಿ ಒಂದೊಂದನ್ನು ಹೇಳ್ತಾ ಹೋಗ್ತಾರೆ. ಏವ ಅಧ್ಯಾಯದ್ವಯೇನ ಮುಕ್ತ ಎಲ್ಲ ಅಧ್ಯಾಯ ಮುಗಿತಲ್ಲಿಗೆ ಯತ ಏವಂ ಸರ್ವವೇದಾದಿ ಶಬ್ದೋದಿತೋ ಅತಃ ಸರ್ವಗುಣಪೂರ್ಣೋ ಭಗವಾನ್ ನಾರಾಯಣ ಸರ್ವೋತ್ತಮೋ ಅತಃ ಸಏವ ಉಪಾಸ್ಯಃ ಇತಿ ಯದುಪಕ್ರಮೇ ಉಕ್ತಂ ತದುಪಪನ್ನಮಿತಿ ಸಿದ್ಧಮಿತಿ ಭಾವಃ. ಆದ್ದರಿಂದ ಹೀಗೆ ಸರ್ವ ವೇದಾದಿ ಶಬ್ದಗಳಿಂದ ಹೇಳಲ್ಪಡತಕ್ಕಂತಹ ಸರ್ವ ಆದ್ದರಿಂದನೇ ಸರ್ವಗುಣಪೂರ್ಣನಾದಂತಹ ಭಗವನ್ ನಾರಾಯಣನೇ ಸರ್ವೋತ್ತಮನಾದ್ದರಿಂದ ಅವನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ಸರ್ವಶ್ರೇಷ್ಠರನ್ನು ಸರ್ವಶ್ರೇಷ್ಠ ರೀತಿಯಲ್ಲಿ ಉಪಾಸನೆ ಮಾಡಿದರು. ಸಾಮಾನ್ಯರಿಗೆ ಅದೇ ಸಾಮಾನ್ಯರಿಗಾದರೆ ಸಾಮಾನ್ಯ ಗೌರವ, ಉತ್ತಮರಿಗೆ ಉತ್ತಮ ಗೌರವ, ಸರ್ವೋತ್ತಮರಿಗೆ ಸರ್ವೋತ್ತಮವಾದ ಗೌರವ. ಅದನ್ನೇ ವಾಯುಸ್ತುತಿಯಲ್ಲಿ ಹೇಳಬೇಕಾದ್ರೆ ವಿಷ್ಣುರ ಅತ್ಯುತ್ತಮತ್ವ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠ. ವಿಷ್ಣು ಸರ್ವೋತ್ತಮನಾದ್ದರಿಂದ ಅತಿ ಹೆಚ್ಚು ಭಕ್ತಿನ ಯಾರಲ್ಲಿ ಮಾಡಬೇಕು? ಮನೆಯವರಲ್ಲಿ ಮಾಡಬೇಕು. ಅನಂತರ ಆಶ್ಲಿಷ್ಟೇ ಶ್ರೀಧರಾಭ್ಯಾಮ್ ಶ್ರೀಭೂರೂಪದ ಮಹಾಲಕ್ಷ್ಮಿಯನ್ನ ಆಮೇಲೆ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ. ಪರಿವಾರಾತ್ಮನ ಉಳಿದವರಲ್ಲಿ ಮಾಡ್ಬೇಕು. ಯಾರ್ಯಾರವರು? ವಿರಿಂಚಿ, ಶ್ವಸನ, ವಿಹಗಪ, ಅನಂತ, ರುದ್ರ, ಇಂದ್ರ, ಪೂರ್ವೇಶು, ಇವರಲ್ಲೆಲ್ಲ ಅದೇ ಕ್ರಮದಲ್ಲಿ ತಾರತಮ್ಯದಲ್ಲಿ ಮಾಡ್ಬೇಕು. ಈ ರೀತಿ ಮಾಡಿದರೆ ಸ್ಫುಟ ಭವತಿ ಸದಾ ವಾಯುರಸ್ಪದ್ ಗುರುಸ್ತ ಅವರನ್ನು ಕಾಪಾಡ್ತಾರೆ ಹೊರತು ತಾರತಮ್ಯ ಬಿಟ್ಟರೂ ಹೋಯಿತು, ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಹೋದರೂ ಹೋಯಿತು. ಅನೇಕ ಸರ್ವೋತ್ತಮವಾದ ವಿಷ್ಣುನ ಒಪ್ತಾರೆ, ತಾರತಮ್ಯ ಜ್ಞಾನ ಇಲ್ಲ. ವಿಶಿಷ್ಟಾದ್ವೈತದಲ್ಲಿ ಈ ತಾರತಮ್ಯ ಜ್ಞಾನ ಇಲ್ಲ. ಈ ತಾರತಮ್ಯ ಇಲ್ಲ ಆದ್ದರಿಂದ ಮೋಕ್ಷದಲ್ಲೂ ಆನಂದ ಸಾಮ್ಯ ಹೇಳಿಬಿಡ್ತಾರೆ. ಆದ್ದರಿಂದ ಅದು ವೈಷ್ಣವರು ವಿಷ್ಣು ಸರ್ವೋತ್ತಮತ್ವ ಒಪ್ಪಿದರೂ ಕೂಡ ಅದನ್ನು ನಾವೇನಂತ ಹೇಳೋದಿಲ್ಲ, ಗ್ರಾಹ್ಯ ಮತ ಅಂತ ಕರೆಯೋದಿಲ್ಲ. ಅದು ನಮಗೆ ಅಗ್ರಾಹ್ಯನೇ ಹೊರತು ಗ್ರಾಹ್ಯ ಅಲ್ಲ. ಒಂದು ಚೂರು ತಪ್ಪಾದರೂ ಕೂಡ ಹೋಯ್ತೆ, ನೂರಕ್ಕೆ 99 ಬಂದರೂ ಕೂಡ ಒಂದು ಮಾರ್ಕ್ ಹೋಗಿದೆ ಅಂತ ಅರ್ಥ. ಅದರಲ್ಲಿ ಎಷ್ಟೋ ವಾಯುಜೀವತ್ವತ್ತನೇ ಒಪ್ಪೋದಿಲ್ಲ ಫಸ್ಟ್ ಅವರು, ವಾಯುಜೀವತ್ವತ್ತ ಟೋಟಲಿ ಮಿಸ್ಸಿಂಗ್. ಆಮೇಲೆ ತಾರತಮ್ಯ ಕ್ರಮ ಉಲ್ಟಾಪಟ ಹೋಗಿಬಿಡುತ್ತೆ. ದೇವರಿಗೆ ಉಪಾದಾನ ಕಾರಣ ಅಂತ ಹೇಳ್ತಾರೆ, ಎಲ್ಲ ಹೊರಟೋಗ್ಬಿಡುತ್ತೆ. ಮಾಡ್ತಾರೆ ಹೆಸರಿ ಕಮರ್ಷಿಯಲ್ ಇದು ಬಿಟ್ಟರೆ ಜೀವನೋಪಾಯ ನಡೆಯಲು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾ ಮೊದಲು ದೇವರ ಮಂಗಳಾರತಿ ಮಾಡಿ ತಾವು ತಗೊಂಡು ಆಮೇಲೆ ಹನುಮಂತಿ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡ್ತಾರೆ, ಗೊತ್ತಾಯ್ತಾ? ಅಲ್ಲಿ ಅಯ್ಯಂಗಾರ ಎಲ್ಲೆಲ್ಲಿರ್ತಾ ಸರಿಯಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಪ್ರಾಣದೇವರು ಇದ್ದಾಗ ಮೊದಲು ದೇವರಿಗೆ ಮಾಡಿಬಿಡ್ತಾರೆ, ಅದು ಲಕ್ಷ್ಮೀ ದೇವೇಂದ್ರೆ ಅವರಿಗೆ ಮಾಡ್ತಾರೆ, ಆಮೇಲೆ ತಾವು ತಗೊಳ್ತಾರೆ ಫಸ್ಟು, ಆಮೇಲೆ ಪ್ರಾಣದೇವರಿಗೆ ಮಾಡ್ತಾರೆ. ಯಾಕೆ ಮನುಷ್ಯನೇ ಅಲ್ಲಲ್ಲ ಆತ, ಅವ್ರ ಪ್ರಕಾರ ಕಪಿ ಆದ್ದರಿಂದ ಮೊದಲು ಕೊಡಬಾರ್ದು. ಇಂತಹ ಜನ ಅವರು ಅದು ಕಣ್ಣಾರೆ ನೋಡಿದ್ದೀನಿ ಅದನ್ನು. ಅದರಿಂದಾಗಿನೇ ಅವರು ಎಷ್ಟು ಅವಮಾನ ಮಾಡ್ತಾರೆ, ತಮಗಿಂತ ಅವ್ರು ಕಡಿಮೆ ಆದಾಗ. ಯಾಕೆ ಪ್ರಾಣಿ ಪ್ರಾಣಿ ನಾವು ಮನುಷ್ಯರು ಅರ್ಥ ಆಯ್ತು, ಅವರು ಬ್ರಾಹ್ಮಣರು, ಅದು ಹನುಮಂತ ಪ್ರಾಣಿ ಆದ್ದರಿಂದ ಆತನ ಮೊದಲು ಕೊಡಬಾರ್ದು. ಜಾಸ್ತಿ ಪೂಜೆ ಮಾಡಿದ ಏನರ್ಥ ಅದಕ್ಕೀಗ? ಪೂಜೆ ಮಾಡಿ ದುಡ್ಡು ಬರುತ್ತೆ ಬರುತ್ತೆ ಅರ್ಥ, ಹಣಕಾಸಿನ ವ್ಯವಹಾರನೇ ಬರ್ತದೆ, ಭಕ್ತಿಯಿಂದ ಮಾಡೋದಲ್ಲ. ಯಾರಿಗೆ ಯಾರು ಹೇಳಿದ್ರೆ, ಯಾರು ಹೇಳಿದ್ರೆ ನಿಮಗೆ ಅಂದ ಸಮಸ್ಯೆ ಇಲ್ಲ ಅಂತ ಹೇಳಿಲ್ಲ. ನಾವು ವಿಷ್ಣು ಸರ್ವತ್ತ ಒಪ್ಪಿದಾಗ ಆಗಲಿಲ್ಲ ಅವ್ರು, ಗೊತ್ತಾಯ್ತಾ? ಅಯ್ಯೋ ಅದೆಲ್ಲ ಇಲ್ಲ, ಆ ಮತ ಇರೋವರೆಗೂ ಅಷ್ಟೇ. ಮುಂದೆ ಅವ್ರನ್ನ ಮಾತುವರ ಆಗ್ತಾರೆ, ಆ ವಿಷ್ಣು ದೇವಸ್ಥಾನ ಆಗಲಿಲ್ವಲ್ಲ, ಚೇಂಜ್ ಆದಮೇಲೆ ಹಾಲು ಮೊಸರಾದ್ಮೇಲೆ ಹಾಲಂತ ಕರೆಯೋದಿಲ್ಲ ಅದನ್ನು. ಅಕಸ್ಮಾತ್ ಇವರೇನು ಮುಂದೆ ಮಾತುವರ ಆಗ್ತಾರೆ ಅಂತ ಕೇಳಿದರೆ, ಆದಾಗ ಅವ್ರ ಸರಿನೇ, ಆಗದೆ ಹೋದಾಗ ಹೇಳ್ತಿರೋದು ನಾವು, ಅರ್ಥ ಆಯ್ತಾ? ಆಗದೆ ಹೋದಾಗ ಮೋಕ್ಷದ ಪ್ರಶ್ನೆ ಬರೋಲ್ಲ, ಅಂದಂಥ ಸಮಸ್ಯೆ ಆಗ್ಬೋದು. ಅದನ್ನೇ ಆಚಾರ ಮತ್ತೆ ಮತ್ತೆ ಕೋಟ್ ಮಾಡ್ತಾರೆ, ಅವ್ರು ದೇವರಿಗೂ ದೇವರ ಗುಣಗಳಿಗೂ ಭೇದ ಹೇಳ್ತಾರೆ, ಗೊತ್ತಾಯ್ತಾ? ಆದ್ದರಿಂದನೇ ಕಠೋಪನಿಷತ್ ಬೈಯುತ್ತೆ, ಗೊತ್ತಾಯ್ತಾ? ಏಹ ನಾನೇ ಪಶ್ಯತಿ ಮೃತ್ಯೋಸ ಮೃತ್ಯು ಮಾಪ್ನೋತಿ ಅಂತ ಹೇಳಿ. ಮೃತ್ಯುವಿಗೆ ಮೃತ್ಯು ಅಂದರೆ ಅಂದಂಥ ಮಸ್, ದೇವರನ್ನು ಒಪ್ಪಿ ಅದರ ಗುಣಗಳನ್ನು ಒಪ್ಪಿ ಗುಣಗಳಿಗೆ ಭೇದ ಒಪ್ಪಿಟ್ಬಿಟ್ರೆ ಅಂದಂಥ ಮಸ್ಸಿಗೆ ಕಾರಣ ಅಂತೇಳಿ, ಅರ್ಥ ಆಯ್ತಾ? ಇದು ಬರೀ ನೋಪಿದ್ರೆ ಏನು ಉಪಯೋಗ ಅದರಿಂದ? ಅಂದರೆ ಪರ್ಫೆಕ್ಷನ್ ಇರಬೇಕು. ಮೋಕ್ಷಕ್ಕೆ ಯಾಕೆ ಇಷ್ಟ ಅಲ್ಲಿ ನೋಡಬೇಕು ಅಂತ? ಇವತ್ತು ಟೆಂಪ್ರರಿ ಜಾಬಿಗೆ ಭಾರಿಷ್ಟು ನೋಡೋದಿಲ್ಲ, ಕೆಲವು ನೋಡಿ ಸೆಲೆಕ್ಟ್ ಮಾಡ್ಬಿಡ್ತಾರೆ. ಪರ್ಮನೆಂಟ್ ಜಾಬಿಗೆ ಏನು ಮಾಡ್ತಾರೆ? ಹೆಚ್ಚೆಚ್ಚು ನೋಡ್ತಾರೆ, ಅವ್ನ ಕ್ವಾಲಿಫಿಕೇ ಎಲ್ಲ ಹೆಚ್ಚು ಸೀರಿಯಸ್ ಆಗಿ ನೋಡ್ತಾರೆ. ಯಾತಕ್ಕೆ ಅಂದರೆ ಈ ರಿವೇನ್ಸ್ ಫಾರ್ ಎವರ್ ಅಲ್ಲಿ. ಈ ಮೋಕ್ಷ ಅನ್ನೋದು ಏನು ಗೊತ್ತಾ? ನಿತ್ಯಲೋಕ. ನಿತ್ಯಲೋಕಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ತಪ್ಪಾದ್ರೆ ನಿತ್ಯಲೋಕಕ್ಕೆ ಹೋಗೋದು, ಅರ್ಥ ಆಯ್ತು? ಸ್ವರ್ಗಾದಿಗೆ ಹೋಗ್ಬೇಕಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು, ಆದರೆ ಮೋಕ್ಷಕ್ಕೆ ಮಾತ್ರ ಹೋಗ್ಲಿಕ್ಕೆ ಬರೋದಿಲ್ಲ. ಇವತ್ತು ತುಂಬ ಸೀರಿಯಸ್ ಗುದ್ದೆ, ಈಗ ಕೆಲವೆಲ್ಲ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೆಲವಕ್ಕೆ ಗುತ್ತಿಗೆ ಇದು ಬರುತ್ತೆ, ಮತ್ತೆ ಕೂಲಿಯೊಂದು ಬರ್ತಾರೆ, ಅವನ್ನ ಹಿಸ್ಟ್ರಿ ಕೇಳ್ತೇವೆ ನಾವು, ಮಾರ್ಕ್ಸ್ ಕಾರ್ಡ್ ಕೇಳಿದೆ, ಏನು ಕೇಳೋದಿಲ್ಲ. ಬೆಳಿಗ್ಗೆ ಬಂದ ಬೇರೆ ಮಾಡೋ, ಸಾಯಂಕಾಲ ಹೋದ, ಏನು ಕೇಳೋದಿಲ್ಲ ಅಷ್ಟೇನೆ. ಅವನ ಹೆಸರು ಕೂಡ ಕೇಳೋದಿಲ್ಲ ಕೆಲವು ಸಲ, ಇವ್ ನಮ್ಗೆ ಬೇಕಿಲ್ಲ, ಅದು ಒಂದು ದಿವಸದ ಮಟ್ಟಿಗೆ ಇರ್ತಾನೆ. ಆದರೆ ದೀರ್ಘಕಾಲ ಇದ್ದಾಗ ಏನು ಮಾಡ್ತೇವೆ ನಾವು? ಆಗ ಎಲ್ಲ ಎಂಕ್ವೈರಿ ಶುರು ಮಾಡ್ತೇವೆ. ಇದು ಮೋಕ್ಷ ಅಂಬೋದು ಏನದು? ಪರಮ ಪುರುಷಾರ್ಥ, ನಿತ್ಯವಾದ ಲೋಕ. ಅಲ್ಲಿ ಹೋಗ್ಬೇಕಾದ್ರೆ ಏನೋ ಪರವಾಗಿಲ್ಲ ಅನ್ನೋ ಮಾತು ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಏನಾಗಿರ್ಬೇಕಲ್ಲಿ? ಅಲ್ಲಿ ದೋಷವಿಲ್ಲದ ಲೋಕ ಆದ್ದರಿಂದ ದೋಷವಿಲ್ಲದ ಜ್ಞಾನ ನಮಗಿರ್ಬೇಕು. ಸ್ವಲ್ಪ ಜ್ಞಾನ ದೋಷ ಇದ್ರೆ ಏನಾಗುತ್ತೆ? ಹೋಯ್ತಲ್ಲಿ ಮುಟ್ಟೋದಿಲ್ಲ. ಇಲ್ಲಿ ನೋಡಿ, ನೋಡೋದಕ್ಕೆ ಸ್ವಲ್ಪ ಕಂಡ ಕಾಣುತ್ತೆ. ಇಲ್ಲಿ ಸ್ಟಾರ್ಟ್ ಮಾಡಿ ಇಷ್ಟೇ ಡಿಫರೆನ್ಸ್ ಇರೋದು, ಹೋಗ್ತಾ ಇಷ್ಟು ದೊಡ್ಡ ವೈಡನ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಈಗ ಸ್ಟಾರ್ಟಿಂಗ್ ಸ್ವಲ್ಪ ಇದೆ, ಆದರೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತದ? ಸಿಕ್ಕಾಪಟ್ಟಿ ವೈಡ್ ಆಗಿಬಿಡುತ್ತೆ. ಅದೇ ಅರ್ಥದಲ್ಲಿ ಸಣ್ಣ ತಪ್ಪು ಕೂಡ ಮುಂದೆ ಬರ್ತಾ ಬರ್ತಾ ಏನಾಗುತ್ತದ? ಲೋನ್ ತಗೊಂಡಿರ್ತಾನೆ, ತುಂಬ ದಿವಸ ಆದಾಗ ಏನಾಗಿರುತ್ತೆ? ಬಡ್ಡಿ ಎಷ್ಟು ಜಾಸ್ತಿ ಆಗಿರುತ್ತೆ? ಅದರಿಂದ ಜಾಸ್ತಿ ಆಗಿರುತ್ತೆ. ಅರ್ಥ ಆಯ್ತಾ? ಈಗ ಇದು ಜನ್ಮಾಂತರ ಅಂತ ಹೇಳಿದಾಗ ಎಷ್ಟು ಜಾಸ್ತಿ ಆಗುತ್ತೆ? ಸೊ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಡೋದು ಬರೋದಿಲ್ಲ. ವ್ಯಕ್ತಿಗಳ ಜೊತೆಗೆ ಬಿಹೇವ್ ಮಾಡೋದು ಬೇರೆ, ತತ್ವದ ಜೊತೆ ಬಿಹೇವ್ ಮಾಡೋದು. ತತ್ವದ ಜೊತೆಗೆ ಏನು ಮಾಡ್ಕೋಬಾರದು? ಯಾವಾಗಲೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಮಾಡ್ಕೊಂಡ್ರೆ ಸಿದ್ಧಾಂತ ಹೋಯ್ತು. ಅದಕ್ಕೆ ಭೀಮಸೇನ ದೇವರನ್ನ ಅತ್ತಕ್ಕೆ ಶ್ರೇಷ್ಠ ಅಂತ ಕರೀತಾರೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎದುರ್ಕೋದ. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಅದು ಮತ್ತೆ ಪ್ರಶ್ನೆ ಕೇಳಾಗಿಲ್ಲ. ಅಲ್ಲಿಗೆ ಆಚೆ ಭಾಷೆದ ಅರ್ಥ ಹೋಯಿತು. ಈ ಖಂಡ ಅರ್ಥ ಹೇಳ್ತಾ ಹೌದೌದು. ಆದ್ರೆ ಅದೇನಾಯ್ತು? ಬದಲಾವಣೆ ಆಗಿದ್ರಿಂದ ಬೋಧೋಯ್ತು. ಬದಲಾವಣೆ ಆಗದೆ ಹೋಗಿದ್ರೆ ಒಬ್ಬ ಅದೇ ಸ್ಥಿತಿ ಆಗ್ತಿ. ಬದಲಾವಣೆ ಮಾಡಕ್ಕೆ ಏನಾಹ ಸನ್ಮ ದುರ್ಮಾರ್ಗ ತುದೃತ್ಯ ಅಭಿನವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞ ನಮಾಮಿತ. ಸನ್ಮಾರ್ಗಕ್ಕೆ ಬಂದಿದ್ದರಿಂದ ಸಮಸ್ಯೆ ಇಲ್ಲ, ಬರದೆ ಹೋಗಿದ್ರೆ ಆ ಉತ್ತರ ಅದೇನೆ, ಅದೇ ಶಿಕ್ಷೆ ತಪ್ಪಿದ್ದಲ್ಲ. ಯತ್ ತ್ರಯೋವಿಂಶತಿ ಖಂಡೇ ಯದಿ ವಾಗಾದೀನಾಮೇವ ಅಭಿವ್ಯಾಹರಣಾದಿ ಹೇತುತ್ವಂ ತರ್ಹಿ ಅಥ ಕೋಹಂ ಸ್ಯಾಂ ವಿಷ್ಣುರ್ನ ಸ್ಯಾಂ ವಿಶಿಷ್ಟ ಬಲಚೇಷ್ಟಾವತ್ವಸ್ಯೈವ ವಿಷ್ಣುನಾಮಾರ್ಥತ್ವಾದಿತಿ ಉಕ್ತಂ. ಆ ಹೇಳ್ತಾರೆ, ವಿಷ್ಣು ಎಲ್ಲಿ, ನಾವೆಲ್ಲಿ? ವಿಶಿಷ್ಟ ಬಲಚೇಷ್ಟಾದಿ ಸರ್ವಗುಣ ಸಂಪೂರ್ಣತ್ವ ದೇವರಲ್ಲಿದೆ, ನಮ್ಮಲ್ಲಿ ಇದೆ ಅಂದ ಅಂದ್ಮೇಲೆ ನಮಗೂ ದೇವರಿಗೂ ಏನಿದೆ ಗಟ್ಟಿಯಾಯಿತು, ಭೇದ ಗೊತ್ತಾಯಿತು. ಹಾಲಿಗೂ ಹಾಲಿಗೂ ಮೊಸರಿಗೂ ಏನಿದೆ? ಭೇದ ಇದೆ. ಯಾಕೆ? ಹಾಲಿನ ಗುಣ ಎರಡು ಬೆಳಗಿದೆ ಇಲ್ಲಿ, ಎಲ್ಲ ಸರಿನೇ. ಇಷ್ಟಾದರೂ ಹಾಲು ಬೇರೆ ಮೊಸರು ಬೇರೆ. ಇನ್ನು ಟಾರ್ಗೂ ಹಾಲಿಗೋ ಯಾಕೆ ಜಾಸ್ತಿ ಭೇದ ಇದೆ? ಬಣ್ಣದಿಂದ ಶುರುವಾಯಿತು. ಇಲ್ಲಿ ಬಣ್ಣದಲ್ಲಿ ಬಿಳಿಗಿಡಿ ಇದ್ರೂ ಕೂಡ ಕ್ವಾಲಿಟಿ ವೇರಿ ಆಯಿತು. ಅಲ್ಲಿ ನೋಡಿದರೆ ಬಣ್ಣದಿಂದ ಎಲ್ಲ ಚೇಂಜ್ ಆಗೋಯ್ತು. ಅದರ ಕ್ವಾಲಿಟಿಯನ್ನು ಯಾರು ಹಾಲು ಬರುತ್ತೆ ಏನಾದ್ರು ಮಾಡ್ತಾರೆ, ಮೊಸರನ್ನ ಹಾಕೋಬಹುದು, ಅದು ಟಾರ್ ಹಾಕೋದು ತಿನ್ನಲಕ್ಕಾಗತ್ತಾ? ಅದೇ ಟೋಟಲಿ ಡಿಫರೆಂಟ್. ದೇವರು ನಮಗೆ ಎಂಥ ವ್ಯತ್ಯಾಸ ಇದೆ? ಸ್ವಲ್ಪ ವ್ಯತ್ಯಾಸ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ? ಟೋಟಲ್ ಸರ್ವತ್ರ ವ್ಯಾಪ್ತ ಎಲ್ಲಿ, ಅಣು ಎಲ್ಲಿ, ಸರ್ವಜ್ಞೆ ಎಲ್ಲಿ, ಅಲ್ಪಜ್ಞೆ ಎಲ್ಲಿ, ಒಂದಕ್ಕೊಂದು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಇದು ಗೊತ್ತಾಗುತ್ತೆ. ದೇವರು ಸರ್ವೋತ್ತಮತ್ವ ನಮ್ಮ ಭೇದದಲ್ಲಿ ಎಂಡ್ ಆಗಿ ನಾವು ದಾಸರು ಅಂತ ಪ್ರೂವ್ ಆಗುತ್ತೆ, ದೇವರು ಸ್ವಾಮಿ ಅಂತ ಆಗ್ತಾರೆ. ತದ್ ಉಪಪಾದಯಿತು ಸರ್ವಶಬ್ದ ಶಬ್ದ ವ್ಯಾಖ್ಯೇಯ ವಿಷ್ಣುನಾಮ ವಾಚ್ಯತ್ವಾಚ್ಯ ಸರ್ವಗುಣಪೂರ್ಣತ್ವಮಿತಿ ಉಪಪಾದಯಿತು. ಸರ್ವಶಬ್ದಕ್ಕೂ ಮೂಲವಾದದ್ದು ವಿಷ್ಣು. ವಿಷ್ಣು ಶಬ್ದಕ್ಕೆ ವಿಷ್ಣು ವಾಚ್ಯ ಅಂದ್ರೆ ಅವನೇ ಸರ್ವೋತ್ತಮ ಅಂತ ಹೇಳೋದಕ್ಕೋಸ್ಕರ ಇದಂ ಅರಣ್ಯಂ ಅರಣ್ಯಕ ಉಪಕ್ರಾಂತಂ, ಈ ಕೊನೆಯ ಅರಣ್ಯಕ ಬಂತು. ತದುಭಯೋ ತದುಭಯ ಉಪಸಂಹಾರಾಯ ವಿಷ್ಣುನಾಮ ಅಕ್ಷರಾರ್ಥ ಕಥನ ಪೂರ್ವಂ ತದ್ವ್ಯಾಖ್ಯಾನತ್ವಂ ಸರ್ವವೇದಾನಾಂ ಋಷಿಸಮ್ಮತ್ಯ ಪ್ರದರ್ಶ್ಯತೆ ಅಸ್ಮಿನ್ ಖಂಡೆ. ಈ ವಿಷಯವನ್ನು ಎಲ್ಲ ಋಷಿಗಳು ಒಪ್ಪಿದ್ದಾರೆ ಅಂತ ಹೇಳಬೇಕಾಗಿದೆ. ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರುನಂದನ ಅಂತ ಹೇಳೋದಕ್ಕೆ ಈ ಕೊನೆಯ ವಾಕ್ಯ ಹೇಳಿ ಮುಗಿಸ್ತಾ ಇದ್ದಾರೆ. ಅಥ ತಸ್ಮಾದೇವ ವಿಷ್ಣುರಾಮ್ನ ಸರ್ವಗುಣಪೂರ್ತಿ ಪ್ರತಿಪಾದಕ ಸರ್ವಭಾಗ್ವ್ಯಾಖ್ಯೇಯತ್ವಾದೇವ. ಅಥ ಶಬ್ದಕ್ಕೆ ಅರ್ಥ ಇದು, ವಿಷ್ಣುನಾಮ ವಿಷ್ಣುನಾಮವಾಗಿದೆ, ಸರ್ವಗುಣಪೂರ್ತಿ ಹೇಳ್ತಾ ಇದೆ, ವಿಷ್ಣುನಾಮದ ಅರ್ಥ ಬೇರೆ ಎಲ್ಲ ಆಗಿವೆ, ಅವು ಅದನ್ನೇ ಹೇಳ್ತಾ ಇದೆ ಅಂತ ತಿಳಿಸಿದರು. ಕೃಷ್ಣನಾಮ ಹಾರೀತ ಪುತ್ರ ಅಸ್ಮೈ ಸರ್ವ ಸೋಪಸತ್ಯಂ ಕೃವತೆ ಶಿಷ್ಯಾಯ ಪುತ್ರಾಯ ವಾ ಏತದ್ವಕ್ಷವಾಣಂ ವಾಗ್ಬ್ರಾಹ್ಮಣಮಿವ ವಾಗ್ವಿಷಯ ಬ್ರಾಹ್ಮಣಮಿವ ವಿದ್ಯಮಾನಂ ಅಷ್ಟಪಂಚಕ ಅನಂತರ್ಗತತ್ವೇಪಿ ಸರ್ವವಾಚ ವಿಷ್ಣುನಾಮ ವ್ಯಾಖ್ಯಾನತ್ವೇನ ವಿನಿಯೋಜಕತ್ವಾತ್ ವಿಷ್ಣುನಾಮ ಮಂತ್ರಾರ್ಥ ಕಥನ ಪರತ್ವಾಚ್ಯಾ. ಬ್ರಾಹ್ಮಣ ಸದಸ್ಯ ಕೃಷ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಈಗ ನಾರಾಯಣ ಕೃಷ್ಣನಲ್ಲ, ಹಾರೀತ ಪುತ್ರ, ಹಾರೀತ ಮುನಿಗಳ ಪುತ್ರ ಕೃಷ್ಣ ಅಂತಕ್ಕಂಥ ಒಬ್ಬ ಋಷಿ ಇದನ್ನೆಲ್ಲ ಉತ್ಪಾದನೆ ಮಾಡಿದ್ದಾರೆ ಅಂತ ಹೇಳಿದರು. ಕೃಷ್ಣ ಅಂಥೇಳಿ ಹೆಸರು ದೇವರಿಗೆ ಆಗಿದೆಯೋ ಋಷಿ ಮುನಿಗಳಿಗೂ ಹೆಸರಿತ್ತು. ಇವತ್ತು ಅನೇಕರಿಗೆ ಕೃಷ್ಣ ಅಂತ ಹೆಸರಿಲ್ಲೇನು, ರಾಮ ಅಂತ ಹೆಸರಿಲ್ಲ, ನಾಥರ ಪುರಾಣಗಳಲ್ಲೆಲ್ಲಾದರೂ ಕೃಷ್ಣ ಅಂತ ಋಷಿ ಅಂತ ಬಂದ ಕೃಷ್ಣ ಋಷಿ ಅಷ್ಟೇ ಇದೆ. ಆದರೆ ಕೃಷ್ಣ ಅಂತ ಅಷ್ಟೇ ಬಂದಾಗ ಸಾಕ್ಷಾತ್ ಭಗವಂತ. ಈ ಹಾರೀತ ಮುನಿಯ ಮಗ ಕೃಷ್ಣ ಅಂತಕ್ಕಂಥ ವ್ಯಕ್ತಿ, ಅಸ್ಮೇ ಸೋಪಸತ್ಯಂ ಕುರುತೆ ಕುರುವತೆ ಶಿಷ್ಯಾಯ ಪುತ್ರಾಯವ, ಆತನ ಮಗನಿಗೆ ಆತನ ಶಿಷ್ಯನಿಗೆ ಇನ್ನೆಲ್ಲ ಉಪದೇಶವನ್ನು ಮಾಡಿದರು. ಮಗನಿಗೆ ಉಪದೇಶ ಮಾಡಿದರು ಅಂದ್ರೆ ಏನರ್ಥ, ಸತ್ಯವನ್ನು ಹೇಳಿದರು ಅಂತ ಅರ್ಥ. ಕಂಡವ್ರು ಬಂದು ಏನು ಹೇಳ್ಬೋದು, ಬೈ ಚಾನ್ಸ್ ಸುಳ್ಳು ಹೇಳ್ಬೋದು, ಮಗನ ಮೇಲೆ ಯಾಕೆ ಹೇಳೋದಿಲ್ಲ, ತುಂಬ ಪ್ರೀತಿ ಇರೋದ್ರಿಂದ ಸುಳ್ಳು ಹೇಳೋದಿಲ್ಲ, ಅದೇ ರೀತಿ ಶಿಷ್ಯನ ಮೇಲೆ ತುಂಬ ಪ್ರೀತಿ ಇರೋ ಸುಳ್ಳು ಹೇಳೋದಿಲ್ಲ. ಆದ್ದರಿಂದ ಶಿಷ್ಯರಿಗೆ ಹೇಳ್ತಾರೆ, ಅದನ್ನ ಕೃಷ್ಣ ಹೇಳಬೇಕಾದ್ರೆ ಅರ್ಜುನ ಇದನ್ನೆಲ್ಲ ಯಾರು ಹೇಳ್ತಾ ಬಂದಿದ್ದೇನೆ ಗೊತ್ತಾ, ಮೊದಲಿಂದ ನಾನು ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮ ವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಗೊತ್ತಾಯ್ತಾ, ಸಕಾಲೇನೇಹ ಮಹತ ಯೋಗೋರಷ್ಟ ಪರಂತಪ, ಅದಕ್ಕೆ ನೀ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮ್, ಅತ್ಯಂತ ಪ್ರಿಯ ಅಂತ ನೀನು ಹೇಳ್ತಾ ಇದ್ದೇನೆ ಅಂತ ಹೇಳಿ, ಪ್ರಿಯ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಿಂದ ಅವು ಕೃಷ್ಣ ಅನ್ನೋ ತಮ್ಮ ಶಿಷ್ಯರಿಗೆ ಮಗನಿಗೆ ಇದನ್ನು ಉದ್ದೇಶ ಮಾಡಿದ್ರಿಂದ ಪರಮಸತ್ಯ ಅಂತ ಅರ್ಥ. ವಾಗ್ವಿಷಯ ಬ್ರಾಹ್ಮಣಮಿವ ವಿದ್ಯಮಾನಂ ಅಷ್ಟಪಂಚಕ ಅನಂತರ್ಗತತ್ವೇಪಿ ಸರ್ವವಾಚ ವಿಷ್ಣುನಾಮ ವ್ಯಾಖ್ಯಾನತ್ವೇನ ವಿನಿಯೋಜಕತ್ವ ವಿಷ್ಣುನಾಮ ಮಂತ್ರಾರ್ಥ ಕಥನ ಪರತ್ವಾಚ್ಯ. ಈ ಎನ್ವಿ ಅಷ್ಟಪಂಚಕದಲ್ಲಿ ಸೇರದೆ ಹೋದರೂ ಕೂಡ ಯಾವುದೇ ಪದ ಕೊಟ್ಟರು ಕೂಡ ವಿಷ್ಣುನಾಮ ಅರ್ಥವೇ ಆಗಿದೆ ಅಂತೇಳಿ ಅವರು ಉಪದೇಶ ಮಾಡಿದ್ದಾರೆ. ಬ್ರಾಹ್ಮಣ ಸದೃಶ್ಯಂ ವಿದ್ಯಾವಿಶೇಷಮೇವ ಉದಾಹರಿತೆ ಉದಾಹರತಿ ಉಪದೇಶದಿ. ಬ್ರಾಹ್ಮಣ ಸದೃಶ್ಯಂ ಅಂದರೆ ಬ್ರಾಹ್ಮಣ ಅಂತ ಭಾಗಗಳು, ಮಂತ್ರ ಬ್ರಾಹ್ಮಣ ಉಪನಿಷತ್ತು ಆರಣ್ಯಕ. ಬ್ರಾಹ್ಮಣ ಬ್ರಾಹ್ಮಣರು ಅಂತ ಅರ್ಥ ಅಲ್ಲ, ಪುರುಷನು ಮಂತ್ರ ಭಾಗ ಬ್ರಾಹ್ಮಣ ಭಾಗ ಆರಣ್ಯಕ ಭಾಗ ಉಪನಿಷತ್ ಭಾಗ ಅಂತ ಇದೆ. ಅದನ್ನು ಹೇಳೋದು ಬ್ರಾಹ್ಮಣ ಸದೃಶ್ಯಂ ವಿದ್ಯಾವಿಶೇಷಮೇವ ಉದಾಹರತಿ ಉಪದಿಶತ್ತು. ಈ ವಿಭಾಗ ಯಾವ ಸಾಹಿತ್ಯಕ್ಕೆ, ವೈದಿಕ ಸಾಹಿತ್ಯಕ್ಕೆ ಮಾತ್ರ. ಮಂತ್ರ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತಂತ ವಿಭಾಗಗಳು ಯಾವುದಕ್ಕೆ ಅಂದರೆ ವೈದಿಕ ಸಾಹಿತ್ಯಕ್ಕೆ ಮಾತ್ರ. ಅದಕ್ಕೆ ಐತರೇಯ ಅರಣ್ಯಕ, ಹೀಗೆಲ್ಲ ಐತರೇಯ ಬ್ರಾಹ್ಮಣ ಶತಪಥ ಬ್ರಾಹ್ಮಣ ಹಾಗೆಲ್ಲ ಕರೀತಾರೆ. ಬ್ರಾಹ್ಮಣ ಸದೃಶ್ಯ ಅಂದರೆ ಬಹಳ ಶ್ರೇಷ್ಠವಾದದ್ದು ವಿದ್ಯೆ. ವೇದ ಸದೃಶ್ಯ ವಿದ್ಯಾವಿಶೇಷಮೇವ ಉದಾಹರತೆ ಉಪದಿಶತಿ ಯದ್ವಾ ಇವ ಇತಿ ಅಲ್ಪಾರ್ಥೆ. ಯದ್ವಾ ಇವ ಇವ ಅಂತ ಹೇಳಿದಾಗ ಇಲ್ಲಿ ಅಲ್ಪ ಉಪನಿಷತ್ ಖಂಡಾರ್ಥ ಅದು. ಇವ ಕಿಂಚಿತ್ ಸರ್ವ ಸಂಗ್ರಹೇಣ ಉಪದಿಶತಿ ಇತ್ಯರ್ಥ. ಎಲ್ಲವನ್ನು ಸಂಗ್ರಹ ಮಾಡಿ ಹೇಳೋದಕ್ಕೋಸ್ಕರ ಇವ ಅಂತ ಹೇಳಿದ್ದಾರೆ. ಉಪಮಾರ್ಥೆ ತಥಾ ಅಲ್ಪತ್ವೇ ಅಪಿ ಇವ ಶಬ್ದ ಪ್ರಯುಜ್ಯತೆ ಇತಿ ವಚನ. ಇವ ಶಬ್ದ ಕಲ್ಪ ಅಂತ ಅರ್ಥ ಯಾಕೆ ಮಾಡ್ತಾರೆ ಅಂದರೆ ಕೋಶ ಇದೆ. ಉಪಮಾರ್ಥೆ ತಥಾಲ್ಪತ್ವೇ ಅಪಿ ಇವ ಶಬ್ದ ಪ್ರಯುಜ್ಯ. ಉಪಮೆಗೋಸ್ಕರನೂ ಇವ ಅಂತಾರೆ, ಸ್ವಲ್ಪ ಅಂತ ಹೇಳೋದಕ್ಕೂ ಇವ ಅಂತ ಹೇಳ್ತಾರೆ ಅಂತ ಇರೋದ್ರಿಂದ ಸ್ವಲ್ಪ ಹೇಳ್ತೇವೆ ಅಂದರೆ ಸಂಗ್ರಹ ಮಾಡಿ ಹೇಳ್ತೇವೆ ಅಂತ ಅರ್ಥ. ವಿಷ್ಣು ಸಾಮ ಸಂಹಿತೆ ತೇಕ ತತ್ರ ಷಕಾರ ನಕಾರೋ ಷಕಾರ ನಕಾರೋ ವರ್ತೇತೆ ತತ್ರ ಸಂಹಿತಾ ಶಬ್ದ ಆಖ್ಯಾನ ಪೂರ್ವಂ ನಿರುಚ್ಯತೆ ಪ್ರಜಾಪತಿ ರೀತಿ. ಅದಕ್ಕೆ ಪ್ರಜಾಪತಿ ಹೇಳಿದರು ಅಂದರೆ ಯಾವ ಪ್ರಜಾಪತಿ, ಬ್ರಹ್ಮದೇವರು ಅಂತ ಅರ್ಥ. ಯಾಕೆ ಸಂವತ್ಸರ ಪ್ರಜಾಪತಿ ಅಂತ ಹೇಳಿದ್ದಾರೆ. ಸಂವತ್ಸರ ನಾಮ ಬ್ರಹ್ಮ ಪ್ರಜಾ ಸೃಷ್ಟ್ವ ವ್ಯಾಸ್ರಂಸತ ಸ್ರಸ್ತಾಂಗೋ ಅಭೂತ್. ಬ್ರಹ್ಮದೇವರಿಗೆ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಒಂದು ಸ್ಟೇಜಲ್ಲಿ ಏನಾಯ್ತು, ಅವರಿಗೆ ಪಾಪ ಸ್ವಲ್ಪ ಆಯಾಸ ಆಯಿತು. ಸಹಸ್ರಾಂಗ ಸನ್ ಛಂದೋಹಿ ಸರ್ವವೇದೈಹಿ ಆತ್ಮಾನಂ ಪರಮಾತ್ಮಾನಂ ಸಮದಧಾತ್ ಸಂಧ್ಯಾಗ ದೇವರು ಧ್ಯಾನ ಮಾಡಿದರು. ಯಾವಾಗಲೂ ಮಾಡ್ತಾರೆ, ವಿಶೇಷವಾಗಿ ಮಾಡಿದರು. ತತಶ್ಚ ಛಂದ ಪ್ರತಿಪಾದ್ಯತ್ವಾತ್ ಛಂದೋ ನಾಮಕೈಹಿ. ಯಾವಾಗಲೂ ಮಾಡೋದನ್ನು ವಿಶೇಷ ಮಾಡೋದು ಅಂತ ನಮ್ಮಲ್ಲಿ ಅಭ್ಯಾಸ ಇದೆಯಲ್ಲ. ಉಸಿರಿ ಯಾವಾಗಲೂ ಆಡ್ತಾರೆ, ಓಡಿ ಬರ್ತಾರೆ, ಅವಾಗೇನಾಗತ್ತೆ ಜಾಸ್ತಿ ಆಡ್ತಾರೆ. ಸೊ ಮೊದಲು ಉಸಿರಿತ್ತು, ಆಗಲೂ ಉಸಿರಿದೆ, ಓಡಿ ಬಂದಾಗ ಏನು ಮಾಡ್ದೆ ಅವನು ಉಸಿರಿ ಜಾಸ್ತಿ ಆಡ್ತಾರೆ, ಇರೋದನ್ನೇ ಜಾಸ್ತಿ ಮಾಡ್ತಾರೆ. ಅದೇ ರೀತಿ ಬ್ರಹ್ಮವಾಯುಗಳಿಗೆ ದೇವರಲ್ಲಿ ಯಾವಾಗಲೂ ಭಕ್ತಿ ಇದ್ರು ಕೂಡ ವಿಶೇಷ ಪ್ರಸಂಗದಲ್ಲಿ ಏನು ಮಾಡ್ತಾರೆ, ವಿಶೇಷ ಮಾಡ್ತಾರೆ. ಕೆಲವು ನೋಡೋದನ್ನು ಯಾವಾಗಲೂ ನೋಡಬೇಕಾಗಿಲ್ಲ, ಕೇಳೋದನ್ನು ಯಾವಾಗಲೂ ಕೇಳಬೇಕಾಗಿಲ್ಲ, ಪೂರ್ತಿ ರೆಸ್ಟ್ ಕೊಡಬಹುದು. ಉಸಿರಾಟಕ್ಕೆ ಮಾತ್ರ ಆಗಲ್ಲ, ಹೆಚ್ಚು ಕಡಿಮೆ ಮಾಡಬಹುದೇ ಹೊರತು ಏನು ಮಾಡೋಕ್ಕಾಗೋದಿಲ್ಲ. ನಿಲ್ಸಾಗ ನಿಲ್ಸಿದ್ರೆ ಏನಾಗ್ತಾನೆ, ಅವನು ಹೋಗೇಬಿಡ್ತಾನೆ. ಅದಕ್ಕೋಸ್ಕರನೇ ದೇವರನ್ನು ಬಿಟ್ಟು ಇರಬಾರ್ದು ಎಂಬುದಕ್ಕೆ ಬ್ರಹ್ಮ ವಾಯುದೇವರು ತೋರಿಸ್ತಕ್ಕಂಥ ತತ್ವ ಇದೆ. ಬ್ರಹ್ಮದೇವರು ಯಾವಾಗಲೂ ಧ್ಯಾನ ಮಾಡ್ತಾರೆ, ಇಂಥ ಪ್ರಸಂಗದಲ್ಲಿ ವಿಶೇಷ ಧ್ಯಾನ ಮಾಡ್ತಾರೆ. ಆಚಾರ್ಯ ಅವರು ಸ್ತೋತ್ರ ಮಾಡ್ತಾರೆ, ದ್ವಾದಶ ಸ್ತೋತ್ರ ವಿಶೇಷ ಸ್ತೋತ್ರ ಮಾಡ್ತಾರೆ. ತತಶ್ಚ ಛಂದ ಪ್ರತಿಪಾದ್ಯತ್ವ ಛಂದೋ ನಾಮಕೈಹಿ ಸ್ವ ಸ್ವಸ್ತುತೈಹಿ ಭಗವದ್ ರೂಪೈಹಿ ಆತ್ಮಾನಂ ಪರಮಾತ್ಮಾನಂ ಸಮದಧಾತ್ ಸಂಧಿತವಾನ್. ಆಗ ಛಂದೋನಾಮಕವಾದ ಭಗವದ್ ರೂಪಗಳಿಂದ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ವಿಶೇಷ ಸನ್ನಿಧಾನ ಯುಕ್ತ ಮಕರೋತ್, ವಿಶೇಷ ಸನ್ನಿಧಾನ ಬರ ಹಾಗೆ ಮಾಡಿದರು. ತತಶ್ಚ ಅಯಂ ಆತ್ಮಾನಂ ಸ್ವದೇಹಂ ಸಮದಧಾತ್ ಸಮಾಹಿತಂ ಸ್ವಸ್ಥಂ ತೃಣ. ಆಗ ಅವರ ದೇಹ ಮತ್ತೆ ಯಥಾ ಪ್ರಕಾರ ಏನಾಯಿತು, ಶಾಂತವಾಗಿ ಶ್ರಮ ಎಲ್ಲ ಪರಿಹಾರ ಆಗಿದೆ. ಅದಕ್ಕೆ ಹೇಳ್ತಾರೆ ರಾಮನಾಮವ ನುಡಿ ನುಡಿ ಅಂತ ಹೇಳಿದಾಗ ತಕ್ಷಣ ಏನಾಗ ನುಡಿದ ತಕ್ಷಣ ರಾಮ ಅಂದ್ರೆ ಆರಾಮಾಗತ್ತೆ ಅಂತ. ರಾಮ ರಾಮ ಅಂತಿದ್ರೆ ಆರಾಮಾಗ ಸ್ವಲ್ಪ ಉಸಿರು ಬಿಡು ಆರಾಮಾಗ್ತಿ ಅಂತಾರಲ್ಲ, ಹಾಗೆ ಉಚ್ಚಾರಣೆಯಲ್ಲೇ ಮನುಷ್ಯನಿಗೆ ಏನು ಸಿಗುತ್ತೆ, ಒಂಥರ ಆರಾಮ ಸಿಗುತ್ತೆ. ಕೆಲವು ಪದಗಳು ಉಚ್ಚಾರಣೆಯಲ್ಲೇ ಕರ್ಕಶವಾಗಿ ಏನಾಗುತ್ತೆ, ಅದು ಟೆನ್ಷನ್ ಜಾಸ್ತಿ. ಕೆಲವು ಪದಗಳು ಕಿವಿ ಬಿದ್ದರೆ ನಮ್ಮ ಬಾಯಿಂದ ಬಂದರೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಕೆಲವು ಪದಗಳು ಕೆಳದಾಗ ಏನಾಗುತ್ತೆ, ಅದು ಟೆನ್ಷನ್ ರಿಲೀಸ್ ಆಗಿಬಿಡುತ್ತೆ. ಅದಕ್ಕೆ ವಿಷ್ಣುನಾಮದ ಅರ್ಥವನ್ನು ಹೇಳುತ್ತಾ ಈ ಭಗವಂತ ಧ್ಯಾನ ಮಾಡಿದ್ದರಿಂದ ಅವರಿಗಾಗಿದ್ದ ಶ್ರಮ ಹೊರಟೋಯ್ತು. ಯದ್ ಯಸ್ಮಾತ್ ಛಂದೋಭಿರ್ ಆತ್ಮಾನಂ ಸಮದಧಾತ್ ತಸ್ಮಾತ್ ಸಮಸಂಧಾನಾತ್ ಸ್ತುತ್ಯ ಸಂಧಾನಾತ್ ಚತುರ್ಮುಖೇ ಸನ್ನಿಧಾನೇನ ದೇಹದಾರ್ಢ್ಯ ಕಾರಣಾಚ ಮಾ ಸಾ ಮೂರ್ತಿ ಸಂಹಿತಾನಾಮ್ನಿ. ಅದಕ್ಕೆ ಸಂಹಿತ ಅಂತ ಹೆಸರಾಯಿತು. ಬ್ರಹ್ಮದೇವರಿಗಾಗಿದ್ದ ಒಂದು ಶ್ರಮವನ್ನು ಪರಿಹಾರ ಮಾಡತಕ್ಕಂಥ ರೂಪ ಆದ್ದರಿಂದ ಸಂಹಿತ ಅಂತ ದೇವರ ಹೆಸರು. ತಸ್ಯೈ ವಾ ಏತಸ್ಯೈ ಸಂಹಿತಾಯೈ ತಸ್ಯಾ ಏತಸ್ಯಾಹ ಸಂಹಿತಾಯಾಹ ಸಂಹಿತ ನಾಮ ಕಸ್ಯ. ನಾಮ ಅಂದಮೇಲೆ ಕಸ್ಯ ಅಂತ ಜಾಗ ಬಿಡಿಸ್ಬಿಟ್ಟಿದ್ದಾರೆ, ಬಿಡಿಸ್ಬಾರ್ದು. ನಾಮ ಕಸ್ಯ ಒಂದೇ ಪದ, ಸಂಹಿತ ನಾಮ ಕಸ್ಯ ಅಲ್ಲ, ಸಂಹಿತ ನಾಮ ಕಸ್ಯ ಒಂದೇ ಪದ. ವಿಷ್ಣೋರ್ ಪದಂ ನಕಾರ ನೈತ್ಯನೇನ ವರ್ಣೇನ ಆಕ್ರಿಯಮಾಣ ಪ್ರತಿಪಾದ್ಯ. ವಿಷ್ಣುವಿನ ಫಲ ಶಕಾರದಿಂದ, ಉಳಿದೆಲ್ಲ ನಕಾರದಿಂದ ಪ್ರತಿಪಾದ್ಯವಾಗಿದೆ ಅಂತ ತಿಳಿಸಿದರು. ಪ್ರಾಣಚೇಷ್ಟ ಪ್ರಾಣಚೇಷ್ಟಕತ್ವ, ಪ್ರಾಣ ಚೇಷ್ಟಕತ್ವ ಅಲ್ಲ, ಪ್ರಾಣಚೇಷ್ಟಕತ್ವ ಅಷ್ಟೇ. ಸಸ್ಯ ಎಲ್ಲಿದೆ, ಅಲ್ಲ 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 ಅದು ಬೇರೆ. ಸಂಹಿತಾನಾಮ ನಾಮಕಸ್ಯ ವಿಷ್ಣು, ಸಂಹಿತಾನಾಮಕನಾದ ವಿಷ್ಣು, ಗೊತ್ತಾಯ್ತಾ, ಸಂಹಿತಾನಾಮಕ ವಿಷ್ಣು ಗೊತ್ತಾಯ್ತಾ, ಅಷ್ಟೇ ಸರಿಯಾಗಿದೆ. ಆತ್ಮ ಆತ ತತ್ವಂಚ ಶಾ ಇತ್ಯನೇನ ಆಕ್ರಿಯಮಾಣತ್ವ ಪ್ರತಿಪಾದ್ಯತ್ವ ಶಕಾರ ಇತ್ಯರ್ಥ. ಯಥೋ ನಕಾರ ಶಕಾರೋ ನಾ ಇತಿ ಆಕ್ರಿಯಮಾಣಂ ಬಲಂ ಶ ಇತ್ಯಾಕ್ರಿಯಮಾಣಂ ಪ್ರಣೇತೃತ್ವಂ ಆತ ತತ್ವಂ ಚ ಶಾ ಇತ್ಯನೇನ ಆಕ್ರಿಯಮಾಣತ್ವ ಪ್ರತಿಪಾದ್ಯತ್ವ ಶಕಾರ ಇತ್ಯರ್ಥ. ಅಲ್ಲಿಗೆ ನಾಳೆ ಅದನ್ನು ಬಂದ್ವರು, ನಾಳೆ ನಾಳೆ ಪಾಠ ಇರೋದು ದ್ವಾದಶಿ ನಾಡಿದ್ರು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ದೃಷ್ಟಿಸ್ಥಿತ್ಯಪ್ಯ ಏಹಾನಿ ತಿರುಚಿ.